ஸ்ரீகுருப்போ நம. ஹரிஹி ஓம். ஹயக்ரீவம் சதானந்த விக்ரஹம் சதனுக்ரஹம் தசக்ரீவச்சுதம் ஷாபாம் மணிக்ரீவ விமோசனம் ஸ்வநாம க்ரஹணாதேவா ஜகஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்தித்தம் ஸ்வாந்தஸ்தானந்தசய்யாய பூரணஜ்ஞானவசானசே உத்துங்கவாத்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராச்சிதானந்தலீலாகோபாலபாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹத்ருன்னஹ வித்யா மான்யான் முனீன் நம. வாதிராஜ பதத்வந்த்வ வாரிஜாசக்த மானசான் விஸ்வப்ரிய குரும் வந்தே மந்தோஹம் தேவிசுத்தயே. சத்யம் சத்யம் புனசத்யம் விஷ்ணுதீர்த்த பிரசாதத்தஹ சர்வே காமா பவந்தேவா சபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேக்யதீஷ்டதம். அஜ்ஞான திமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயார்த்தகுரும் பஜே ஸ்ரீகுருப்யோ நம. ஹரி ஓம். துவைத சுரபி சங்க ஐதனைய வார்ஷிகோஷ்டவ விசேஷவாகி ஆ சந்தர்ப்ப இன்னொந்து வாதராஜர பூர்ணானுகிரக படைந்த ஸ்ரீஸ்வ நம்ம விருந்தாவனாச்சாரியர ஆராதனா கால. ஈ எரடூ புரஸ்கார மாட்கொண்டு வாதராஜர மகிமே அவரு நமக்கு கொட்டந்த ஸ்வாப்ன விருந்தாவனாக்கியான மகத்வ இது எரடு சூரு சிந்தனை மாடபேக்கு அந்த ಸಂಕಲ್ಪ. ಇಷ್ಟಂತೂ ನಾವು ತಿಳಿಯಲೇಬೇಕಾದ ವಿಚಾರ ಹೇಗಿದೆ. ವಾದರಾಜ ಗುರು ಸಾರ್ವಭೌಮರ ಚರಿತ್ರೆಯನ್ನು ನೋಡಿದಾಗ ಅವರ ಅಪರೂಪದ ಮಹತ್ವದ ವಿಚಾರಗಳೆಲ್ಲ ಬರುತ್ತವೆ. ಅವರು ಅತಿಮಾನುಷ ಚರ್ಯಗಳನ್ನೆಲ್ಲ ಮಾಡುತ್ತಾ ಬಂದರು. ತಾವು ಇರುವಾಗಲೇನೆ ಅನೇಕ ಜನರಿಗೆ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಸತ್ಶಾಸ್ತ್ರವನ್ನ ಅವರಿಗೆ ಅರದು ಕೊಡಿಸಿ ಅನೇಕ ಜನ ಪಂಡಿತರನ್ನ ತಯಾರು ಮಾಡಿ ಅಷ್ಟೇ ಅಲ್ಲದೆ ವಾದಿಗಳನ್ನ ಗೆದ್ದು ಶ್ರೀಹರಿಯ ಸರ್ವೋತ್ತಮತ್ವದ ಜಲಸ್ತಂಭ ಆ ಕೇತನವನ್ನ ಹಾರಿಸಿದ ಮಹಾನುಭಾವರು. ಅಂಥ ಮಹಾನುಭಾವರು ತಮ್ಮ ಜೀವನದ ಒಂದು ಭಗವತ್ ಸೇವಾ ರೂಪವಾಗಿರತಕ್ಕಂತಹ ಜೀವನದಲ್ಲಿ ಅನೇಕ ಜನರಿಗೆ ಪೂರ್ಣಾನುಗ್ರಹ ಮಾಡಿದರು. ಅದರಲ್ಲಿ ಒಬ್ಬ ವ್ಯಕ್ತಿ ವಾದಿರಾಜರ ಅತ್ಯಂತ ಪ್ರೇಮ ಪಾತ್ರನಾಗಿದ್ದ. ವಾದಿರಾಜರೇ ಸ್ವಾತಂತ್ರ್ಯ ವೃಂದಾವನಾಖ್ಯಾನದಲ್ಲಿ ಪರಿಚಯ ಮಾಡಿದ್ದಾರೆ. ದೇಶೀಯ ಬ್ರಾಹ್ಮಣ ಅಯಂ, ಒಬ್ಬ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತ ಚೂರು ಎರಡು ವರ್ಗಾವಣೆ ಅಂದ್ರೆ ಪರಶುರಾಮ ದೇವರು ಇಡೀ ಭೂಮಿಯನ್ನು ದಾನ ಮಾಡಿದ ಮೇಲೆ ಕಶ್ಯಪರಿಗೆ ದಾನ ಮಾಡಿದ ಮೇಲೆ ಅವರು ತಾವಿರಲಿಕ್ಕೆ ಜಾಗ ಬೇಕಾಗಿ ಸಮುದ್ರವನ್ನ ಸರಸಿದರು. ತಮ್ಮ ಪರಶು ಎಷ್ಟು ದೂರ ಹೋಗಿ ಬೀಳುತ್ತೋ ಅಷ್ಟು ದೂರ ಇಡೀ ಸಮುದ್ರವನ್ನೇ ಸರಸಿದರು. ಆ ಸರಸಿದ ಪ್ರಾಂತವೇ ದಕ್ಷಿಣ ಕರ್ನಾಟಕ ಅಂತ ಆಗಿದೆ. ಆಗೊಂಬೆ ಘಟ್ಟದ ಕಳೆದು ತುಂಬಾ ಕಳಕ್ಕೆ ಹೋಗಬೇಕು, ಹೋದರೆ ಅಲ್ಲಿ ಶುರುವಾಗುತ್ತೆ ಆ ಪ್ರಾಂತ. ಅದಕ್ಕೆ ಸಮುದ್ರದ ಅಡಿಯಲ್ಲಿ ಇರುವುದೇ ಸರ್ಪಗಳು, ಸಮುದ್ರದಲ್ಲಿ ನೀರಿನಲ್ಲಿರೋ ಸರ್ಪಗಳು. ಅದಕ್ಕೆ ಅಲ್ಲೆಲ್ಲ ಸರ್ಪಾರಾಧನೆ ಜಾಸ್ತಿ, ನಮ್ಮಲ್ಲಿ ಬಹಳ ಕಡಿಮೆ. ನಾಗಪಂಚಮಿ ದಿವಸ ಚೂರು ಹಾಲು ಹಾಕಿದಂತೆ ಮಾಡ್ತೀವಿ ಮತ್ತು ಅದು ಸ್ಮರಣೆ ಮಾಡಲ್ಲ. ಅವರು ಹಾಗಲ್ಲ, ಸದಾ ನಾಗಾರಾಧನೆ ಜಾಸ್ತಿ. ಯಾಕೆ? ನಾಗ ಸಂಚಾರ ಮಾಡುವಂತಹ ಜಾಗ ಅದು. ಅಷ್ಟೇ ಅಲ್ಲ, ಅಲ್ಲಿ ಪರಶುರಾಮ ದೇವರು ತಾವು ನಿಂತರು ಆ ಕ್ಷೇತ್ರದಲ್ಲಿ. ಸಂದರ್ಭ ಏನು ಬಂತು, ಅದೆಲ್ಲ ಘಟ್ಟದ ಕೆಳಗಿನ ಭೂಮಿ ಅಂತಾದರೆ ಆಗೊಂಬೆ ಘಟ್ಟ, ಅದರ ಮೇಲಿನ ಭೂಮಿ ಇದು, ಇದು ದೇಶ ಅಂತ ಕರೀತಾರೆ, ದೇಶೀಯ ಬ್ರಾಹ್ಮಣ ಅಂತ. ಆ ಬ್ರಾಹ್ಮಣ ಒಬ್ಬ ಅವರ ಹತ್ತಿರ ಸೇವಾ ಮಾಡಿಕೊಂಡಿದ್ದ, ತುಂಬಾ ಸೇವಾ ಮಾಡಿಕೊಂಡಿದ್ದ, ಅವರಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದ. ಎಷ್ಟು ಭಕ್ತಿ ಅಂದ್ರೆ ಅದರ ವರ್ಣನೆ ಮಾಡುತ್ತಾರೆ, ಹತ್ತು ದಿಕ್ಕಲ್ಲೂ ವಾದಿರಾಜನನ್ನೇ ಚಿಂತನೆ ಮಾಡುತ್ತಾ ಇರುವಂತಹ ವ್ಯಕ್ತಿ. ವಾದಿರಾಜನ ಬಿಟ್ಟರೆ ಬೇರೆ ಅವರಿಗೆ ಪರಿಚಯವೇ ಇಲ್ಲ, ಅಂಥ ಚಿಂತನೆ ಮಾಡುತ್ತಾ. ಹೇಗೆ ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಲ್ಲಿ ಶರಣಾಗತರಾಗಿದ್ರೋ ಅದೇ ಸ್ಥಿತಿ ಇಲ್ಲಿ. ಅವರು ಇರುವಾಗಲೇನೆ ವಾದಿರಾಜರನ್ನ ಆ ಬ್ರಾಹ್ಮಣನ ಇನ್ನೊಂದು ಲಕ್ಷಣ ಏನಯ್ಯ ಅಂದ್ರೆ ಮೂಕ ಬ್ರಾಹ್ಮಣ, ಏಡಮೂಕ, ಹುಟ್ಟಿನಿಂದಲೇನೆ ಮೂಕ ಬ್ರಾಹ್ಮಣ, ಏನು ಮಾತಾಡ್ಲಿಕ್ಕೆ ಬರಲ್ಲ ಅಂಥ ಬ್ರಾಹ್ಮಣ. ತಾನು ವಾದಿರಾಜರ ಸೇವಾ ಮಾಡುತ್ತಾ ಇದ್ದು ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಒಂದು ದಿವಸ, ಸ್ವಾಮಿ ನನಗೆ ನೀವು ಯಾರೋ ದೊಡ್ಡವರು ಅಂತ ಗೊತ್ತಾಗ್ತಾ ಇದೆ, ಇಷ್ಟಂತೂ ಗೊತ್ತಾಗ್ತಾ ಇದೆ ದೊಡ್ಡವರು ಅಂತ. ಯಾಕೆ ಅತಿಮಾನುಷ ಚರ್ಯಗಳೆಲ್ಲ ತೋರ್ತಾ ಇದ್ದೀರಾ, ಸಾಮಾನ್ಯ ಮನುಷ್ಯರಿಗೆ ಇದು ಸಾಧ್ಯವೇ ಇಲ್ಲ. ಅವರು ಎಲ್ಲಿಗೆ ಹೋದರೆ ಅಲ್ಲಿ ಕುದುರೆ ಮುಖದ ಸ್ವಾಮಿ ಎಲ್ಲಾ ಕಡೆ ತಿರುಗಾಡೋದು, ಅವರು ಯಾವುದು ಮಠದಲ್ಲಿ ಇಳ್ಕೊಂಡಿದ್ರೆ ಆ ಸುತ್ತೂ ಇರುವ ಹೊಲದಲ್ಲಿ ಆ ಗದ್ದೆ ಯಾರ ಸಂಬಂಧಪಟ್ಟಿತ್ತೋ ಅಲ್ಲಿಗೆ ಹೋಗಿ ಕುದುರೆ ಬಂದು ಎಲ್ಲ ಕಡಲೆಕಾಳನ್ನು ತಿಂದ್ರೆ ಅವ ಬಂದು ಕೇಳುತ್ತಾನೆ ವಾದಿರಾಜರನ್ನ, ಸ್ವಾಮಿ ನಿಮ್ಮ ಮಠದಿಂದ ಕುದುರೆ ಬಂದು ನಮ್ಗೆಲ್ಲ ತಿಂದು ಬಿಟ್ಟಿದೆ. ಹೌದನಯ್ಯ ನಿಂಗೆ ಕುದುರೆ ಕಾಣಿಸ್ತಾ ಅಂತ ಕೇಳ್ತಾರೆ. ಹೌದೌದು ನಾನು ನೋಡಿದ್ದೇನೆ, ಬಿಳಿ ಕುದುರೆ ಬಹಳ ಚೆನ್ನಾಗಿದೆ, ನಮಗ್ ಕೊಡ್ತೀರಾ? ಸಿಗಲ್ಲ ಕುದುರೆ, ಆದರೆ ಅದ್ರ ತಿಂದ ಕಾಳು ಮಾತ್ರ ನೀನು ಸಿಗುವಂತೆ ಮಾಡುತ್ತೇನೆ. ಅವಾಗ ಅವನು ಹೇಳುತ್ತಾನೆ, ನಾನು ಬಂದದ್ದು ಆ ಕುದುರೆ ಕಾಳು ತಿಂದು ಹೋಗಿದೆ ಅಂತ ದುಃಖದಿಂದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿಲ್ಲ, ಮತ್ತೆ ಬಂದೀಯ, ಅಂತ ಕುದುರೆ ನನ್ನ ಹೊಲದಲ್ಲಿ ಕಾಳು ತಿಂದದ್ದಕ್ಕೆ ನನ್ ಖುಷಿಯಾಯಿತು, ಆ ಕುದುರೆ ಮತ್ತೊಮ್ಮೆ ನೋಡಬೇಕು ಅಂತ ಬಂದೆ. ಆ ರೀತಿಯಾಗಿ ಮತ್ತೆ ಅವನ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕಾಳು ತಿಂದದ್ದು ಅಂತ ಹೇಳಿದ್ರೆ ಇಲ್ಲೇ ಅಂತ ತೋರಿದಾಗ ಎಲ್ಲಾ ಕಾಳು ಹಾಗೆ ಇವೆ, ಬಂಗಾರದ್ದಾಗಿದೆ. ಇಂಥ ಅಪರೂಪದ ಚರಿಗಳನ್ನು ತೋರಿದಕ್ಕೆ ಆತನ ತಲೆಯಲ್ಲಿ ಬರ್ತಾ ಇದೆ, ನೀವು ಯಾರೋ ಬೇರೇನೇ ವ್ಯಕ್ತಿ, ಬೇರೇನೇ ವ್ಯಕ್ತಿ. ಇಂಥ ಜ್ಞಾನ, ಇಂಥ ಅನುಸಂಧಾನ, ದೇವರು ನಿಮ್ ಸುತ್ತ ತಿರುಗೋದು ಇವೆಲ್ಲ ಬೇರೇನು ಸಾಧ್ಯ ಇಲ್ಲ, ದೇವತೆಗಳೇ ಆಗಿರಬೇಕು. ಯಾರು ನೀವು? ನಮ್ಮ ಪ್ರಶ್ನೆ ಉತ್ತರ, ಯಾರಾದರೆ ಏನು? ಯಾರಾದರೆ ಏನು ಇಲ್ಲ. ಅಲ್ಲಿ ದಾಸರಾಯರು ತುಂಬಾ ಸುಂದರವಾಗಿ ಹೇಳುತ್ತಾರೆ, ಈ ಸ್ವರೂಪದ ವಿಚಾರ ಏನು ಬರುತ್ತಲ್ಲ, ನಮ್ಮ ಗುರುಗಳ ಸ್ವರೂಪ ತಿಳ್ಕೋಬೇಕಾ ಇಲ್ವ? ಅವರು ದೊಡ್ಡವರು ಅಂತ ಸ್ಮರಣೆ ಮಾಡಿದರೆ ಸಾಕ ಅನ್ನುವ ವಿಚಾರಕ್ಕೆ ವಿಜಯದಾಸರು, ಗೋಪಾಲದಾಸರು, ಪುರಂದರದಾಸರು ಅವರ ಮಾತುಗಳೇ ಸಾಕ್ಷಿ. ಪುರಂದರದಾಸರು ತಮ್ಮ ಗುರುಗಳಾದ ವ್ಯಾಸರಾಜರನ್ನ ಕುರಿತು ಇವರು ದೊಡ್ಡವರು ಅಂತ ಇಷ್ಟು ತಿಳಿಸಿಕೊಟ್ಟಿದ್ರೆ ಸಾಕಾಗ್ತಿತ್ತು. ಯಾಕೆ ದೊಡ್ಡವರು ಅಂತ ಚಿಂತನೆ ಮಾಡಿದ್ರೆ ಸಾಕು, ಸ್ವರೂಪ ಕಟ್ಟಿಕೊಂಡು ಏನ್ ಮಾಡಲಿಕ್ಕೆ? ಯಾರಾದರೆ ನಮಗೇನು ಅಂತಿದ್ದರೆ ಅಲ್ಲಿ ಕೆಲವರು ಮಾಮೂಲ ಅಂದುಕೊಳ್ಳೋದು, ಆ ಸ್ವರೂಪದ ವಿಚಾರ ಯಾರಾದರೆ ಸಾಕ್ಷಾತ್ ಶಿಷ್ಯರಿರ್ತಾರೋ ಅವರಿಗೆ ಮಾತ್ರ ಕೆಲಸ ಮಾಡುತ್ತೆ, ಮಿಕ್ಕವರಿಗೆಲ್ಲ ಬೇಕಾಗಿಲ್ಲ. ಆವಾಗ ಪುರಂದರದಾಸರಿಗೆ ವ್ಯಾಸರಾಜರು ಯಾರು ಅಂತ ಗೊತ್ತು, ಆ ಗೊತ್ತಿದ್ದ ವಿಚಾರ ತಾವು ಮಾತ್ರ ಹೃದಯದಲ್ಲಿ ಇಟ್ಟುಕೊಳ್ಳದೆ ಇಡೀ ಜಗತ್ತಿಗೆ ತಿಳಿಸಿಕೊಟ್ರು. ಏನಂತ, ಶಶಾಂಶ ಪ್ರಹ್ಲಾದನೆಂದೆನಿಸಿದೆ ವ್ಯಾಸರಾಜ ಅಂತ ಕರೆದರು. ಗೋಪಾಲದಾಸರು ಬಂದರು, ಪ್ರಹ್ಲಾದ, ವ್ಯಾಸರಾಜ, ರಾಘವೇಂದ್ರ ಮೂವರು ಒಂದೇ ಅಂತ ತಿಳಿಸಿಕೊಟ್ರು. ಅವರು ಹಾಗೆ ತಿಳಿಸಿಕೊಟ್ಟ ಮೇಲೆ ವಿಜಯದಾಸರು ಬರ್ತಾರೆ, ವ್ಯಾಸರಾಜರನ್ನ ಹೊಗಳಿದ ಪುರಂದರ ದಾಸರು ಯಾರು ಗೊತ್ತಾ ಅಂತ ನಮ್ಮನ್ನ ಕೇಳುತ್ತಾರೆ. ಘೋರ ನರಕದೊಳಗೆ ಬಿದ್ದ ಅಪಾರ ಜನರು ಚೀರು ತಿರಳು ಉದ್ಧಾರ ಮಾಡಿದ ನಾರದರಿವರು ಅಂತ ಅವರ ಪರಿಚಯ ಮಾಡಿಕೊಡುತ್ತಾರೆ. ಅಷ್ಟು ಮಾಡಿಕೊಟ್ರೆ ಸಾಕ ಅಂದ್ರೆ ಪುರಂದರದಾಸರ ಮಕ್ಕಳು ನಾಲ್ಕು ಜನ ಇದ್ರಲ್ಲ ಅವ್ರು ಯಾರು ಗೊತ್ತಾ ಅಂತ ಮತ್ತು ಕೇಳ್ತಾರೆ. ವಿಜಯರಾಯರೇ ಪರಿಚಯ ಮಾಡಿಕೊಡುತ್ತಾರೆ ಜೀವ ಅಂತ ಒಬ್ಬರನ್ನ. ಅಂದ್ರೆ ಬೃಹಸ್ಪತ್ಯಾಚಾರ್ಯರೇ ಬಂದಿದ್ದರಲ್ಲಿ ಒಬ್ಬರು, ನಂತರ ಇನ್ನೊಬ್ಬರು ವಿಶೇಷವಾಗಿರತಕ್ಕಂಥ ಯಾರು ಭೃಗು ಮಹರ್ಷಿಗಳೇ ಬಂದಿದ್ರು, ಕೊನೆಯವ ಮಧ್ವಪತಿ ವಿಠಲ ಭೃಗು ಅಂತ ಹೇಳಿಬಿಡ್ತಾರೆ ಇವರೇ. ಮಧ್ವಪತಿ ವಿಠಲ ಆಗಿ ಕೊನೆಯ ಆಜ್ಞೆ ಪಡ್ಕೊಂಡು ಬಂದದ್ದು ಇವರೇ. ಅಲ್ಲೆಲ್ಲ ಪ್ರಶ್ನೆ ಬರುತ್ತೆ, ಈ ಸ್ವರೂಪಗಳು ಯಾಕೆ ತಿಳಿಸ್ಬೇಕಪ್ಪ, ನಾವು ಅದನ್ನು ಉಪಾಸನೆ ಮಾಡಲೇಬೇಕಾ ಅಂದ್ರೆ ಜ್ಞಾನಿಗಳಾದ ಮಹಾನುಭಾವರ ಸ್ವರೂಪವನ್ನು ತಿಳಿದುಕೊಂಡ್ರೆ ಅವರ ಮಹಾತ್ಮ ಜ್ಞಾನ ವಿಶೇಷವಾಗಿ ನಮ್ಮಲ್ಲಿ ಬಂದು ಅದರಿಂದಾಗಿ ನಾವು ಭಕ್ತಿಯನ್ನ ಮಾಡಲಿಕ್ಕಾಗುತ್ತೆ. ಅಲ್ಲ, ಎಲ್ಲರೂ ಮಾಡ್ತಾರ ಅಂದ್ರೆ ಯಾರು ಯಾರಿಗೆ ಅವರಲ್ಲಿ ವಿಶೇಷವಾದ ಆ ಮಹಾತ್ಮ ಜ್ಞಾನ ಪಡಕೊಂಡು ಅದರ ಮೂಲಕ ಅನುಗ್ರಹ ಪಡೆಯಬೇಕ ಅಂಥ ಯೋಗ್ಯತೆ ಇರುತ್ತೋ, ಯಾರ್ಯಾರಿಗಿರುತ್ತೋ, ಯಾರ್ಯಾರಿಗೆ ಯಾರಿಂದ ಪಡೆಯಬೇಕೆಂಬ ಹರಿಸಂಕಲ್ಪ ಇರುತ್ತೋ ಅದು ಕೇಳಿದಾಗ ಅವರವರಿಗೆ ಮಾತ್ರ ಅದರಲ್ಲಿ ನಂಬಿಕೆ ಹುಟ್ಟಿ, ನನ್ನ ಮಾತು ಅರ್ಥ ಆಗ್ತಾ ಇದೆ. ಇವಾಗ ವ್ಯಾಸರಾಜರನ್ನ ಪ್ರಹ್ಲಾದರಾಜರು ಅಂತ ಒಬ್ಬರು ಹೇಳಿದರೆ ಕೆಲವರು ನಾವೇ ತಲೆಗಾಗ್ತೀವಿ, ಕೆಲವರಿಗೆ ಇಲ್ಲ ವ್ಯಾಸರಾಜರು ಪ್ರಹ್ಲಾದರಾಜರು ಅಲ್ಲ ಅಂತಲೂ ಅನಿಸಬಹುದು ಅವರಿಗೆ. ಅಂತಹ ಕಾಲಕ್ಕೆ ಅವರು ನಂಬಲೇಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕಿಲ್ಲ. ನಾವು ಯಾರ ಮೇಲೆ ನಂಬಿಕೆ ಬರಬೇಕೋ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರಲ್ಲ ಅಂತ ಇದ್ದಾರೆ, ನಮ್ ತರ ಅಲ್ಲ. ಸರಿ, ಈ ಸ್ವರೂಪದ ವಿಚಾರ ಬಂದಾಗ ಯಾಕೆ ದೊಡ್ಡವರು ಸ್ವರೂಪವನ್ನು ಹೇಳುತ್ತಾರೆ ಅಂದರೆ ಭಗವಂತ ಯಾರು ಯಾರಿಗೆ ಯಾರ ಸ್ವರೂಪವನ್ನು ತಿಳ್ಕೊಂಡ ಮೇಲೆ ಅವರ ಉಪಸತ್ತಿ ವಿಶೇಷ ಸೇವಾ ಮಾಡಿ ಅನುಗ್ರಹ ಪಡೆಯಬೇಕು ಅಂತಿರುತ್ತೋ ಅವರವರಿಗೆ ಅಲ್ಲಲ್ಲಿ ಅವರವರಿಗೆ ಆಸಕ್ತಿಯನ್ನ ಕೊಟ್ಟು ಅವರ ಸೇವಾ ಮಾಡಿಸಿ ಅವರ ಅನುಗ್ರಹ ಪಡೆಯುವಂತ ಭಗವಂತೆ ಮಾಡ್ತಾ ಬರುತ್ತಾನೆ, ಅವನೇ ಮಾಡುತ್ತಾನೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅದರಲ್ಲಿ ಸ್ವಾಮಿ ಕೆಲವರಿಗೆ ಕೆಲವರ ಮೇಲೆ ನಂಬಿಕೆ ಕೊಡುತ್ತಾನೆ, ಕೆಲವರಿಗೆ ಕೆಲವರಿಗೆ ಕೊಡಲ್ಲ. ಆ ವಿಚಾರಕ್ಕೆ ನಾವು ಹೋಗುವುದು ಬೇಡ. ಯಾಕೆ ಅಂದ್ರೆ ಸ್ವಾಮಿ ಸಂಕಲ್ಪ ಹೇಗಿರುತ್ತೋ ಸ್ವಾಮಿ ಅವರನ್ನ ಅಲ್ಲಲ್ಲಿ ಕರ್ಕೊಂಡು ಹೋಗ್ತಾನೆ. ಇವಾಗ ಎಷ್ಟರವರಿಗೆ ಪ್ರಸಕ್ತಿ? ಜ್ಞಾನಿಗಳಾದ ಅಪರೋಕ್ಷ ಜ್ಞಾನಿಗಳಾದ ಮಹಾನುಭಾವರ ನುಡಿ ಯಾರ್ಯಾರನ್ನ ಏನೇನು ವರ್ಣನೆ ಮಾಡಿದೆ ಅಂತ ನಮಗೆಲ್ಲ ಗೊತ್ತು. ಅದರಲ್ಲಿ ಬಂದದ್ದು ವಿಶೇಷವಾಗಿ ವಾದಿರಾಜರ ಸ್ವರೂಪದ ವಿಚಾರ. ಮೊದಲೇ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ, ವಾದಿರಾಜರು ದೊಡ್ಡವರು ಅಂತ ತಿಳಿದರೆ ಸಾಕು, ಅವರ ಸ್ವರೂಪದ ಗೊಡವೆ ಬೇಡ ಅನ್ನೋ ಉತ್ತರಕ್ಕೆ ಅಲ್ಲಿ ರಘುಪ್ರವೀರ ತೀರ್ಥರು ಅಂತ ಮಹಾನುಭಾವರು ಅವರು ಉತ್ತರ ಕೊಡ್ತಾರೆ. ನಾವು ವಾಯುದೇವರನ್ನು ಕೂಡ ಮಧ್ವಾಚಾರ್ಯರನ್ನ ಅವರು ದೊಡ್ಡವರು ಅಂತ ನಾವು ನಮಸ್ಕಾರ ಮಾಡ್ತೇವೆ ಅಷ್ಟು ಸಾಕು, ಅವರೇ ವಾಯುದೇವರು ಅಂತ ಅನ್ನಲ್ಲ, ಏನಾದರೂ ತೊಂದರೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತೀರಾ? ಇವಾಗ ನೀವು ಇಲ್ಲ, ಎಲ್ಲ ಅನುಷ್ಠಾನ ಮಾಡ್ತೀರಾ, ಆಚಾರ ಶಾಸ್ತ್ರ ಓದ್ತೀರಾ, ಆಚಾರ್ಯರಿಗೆ ನಮಸ್ಕಾರ ಮಾಡ್ತೇನೆ, ಅವರು ದೊಡ್ಡವರು ಅಂತ ನಮಸ್ಕಾರ ಮಾಡ್ತೇನೆ. ಯಾರು ದೇವತೆಗಳೋ ಇರಬಹುದು ದೊಡ್ಡವರು, ಆದರೆ ವಾಯುದೇವರು ಅಂತ ನಾನು ಹೇಳಲ್ಲ, ನಾನು ನಂಬಲ್ಲ ಅಂತ ನೀವು ಯಾರಾದರೂ ಹೇಳಿದರೆ ನೀವು ಕೊಡುವ ಉತ್ತರ ಏನು? ಪರವಾಗಿಲ್ಲ, ನಡೆಯತ್ತಪ್ಪ ಅಂತ ಹೇಳ್ತೀರಾ? ಖಚಿತವಾಗಿ ಹೇಳಿದ್ದಾರೆ ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯರು ಎಲ್ಲರೂ ಹೇಳಿದ್ದಾರೆ, ವಾಯುದೇವರೇ ಬಂದಿದ್ದಾರೆ. ಮಧ್ವರನ್ನ ವಾಯುದೇವರು ಅಂತ ತಿಳಿಯದಿದ್ದರೆ ಶಾಸ್ತ್ರ ತಿಳಿದು ವ್ಯರ್ಥ ಅಂತ ಸ್ಪಷ್ಟ ತಿಳಿಸಿಕೊಟ್ಟಿದ್ದಾರೆ. ಹೌದ್ ತಾನೆ? ಅದೇ ವಿಚಾರ ಇಲ್ಲಿ ಬರ್ತಾ ಇದೆ. ಯಾರ್ಯಾರಿಗೆ ವಾದಿರಾಜರ ಸಂಕಲ್ಪದಲ್ಲಿ ತಮ್ಮ ಸ್ವರೂಪವನ್ನ ತಿಳಿಸಿಕೊಡಬೇಕು ಅಂತ ಅವರಿಗೆ ಬಂದಿದೆಯೋ ಅವರು ಆಖ್ಯಾನದ ಮೂಲಕ ತಿಳಿಸಿಕೊಟ್ರು. ಅದು ಯಾರಿಗೆ ತಿಳಿಸಿಕೊಟ್ರು ಅಂದ್ರೆ ಈ ಬ್ರಾಹ್ಮಣ ಕೇಳಿಕೊಂಡ ವಾದಿರಾಜರನ್ನ, ಸ್ವಾಮಿ ನಿಮ್ಮ ಸ್ವರೂಪದ ಪರಿಚಯ ಮಾಡಿಕೊಡಿ. ಹಾಗೆ ಇನ್ನೊಂದು ಕೂತಿರುತ್ತೆ, ಸಾಧನೆಗೆ ಶುರುವಾದ ಮೇಲೆ ವ್ಯಕ್ತಿಗೆ ಒಂದು ಪ್ರಶ್ನೆ ಬರುತ್ತೆ, ನಾನು ಯಾರು? ಅಲ್ಲ, ಅನಂತ ಜೀವರಾಶಿಗಳಲ್ಲಿ ನೀನೊಬ್ಬ, ಮತ್ತೆ ನಾನು ಯಾರು ಯಾಕಂದ ಪ್ರಶ್ನೆ ಯಾಕೆ? ನಾನು ಯಾರು ಎಂಬ ಪ್ರಶ್ನೆಯ ಹಿಂದೆ ಏನು ಅಂದರೆ, ನಾನು ಎಷ್ಟು ಜನ್ಮಗಳು, ಕೋಟಿ ಕೋಟಿ ಜನ್ಮಗಳು ಪಡ್ಕೊಂಡು ಬಂದಿದ್ದೇನೆ, ಸಾಧನೆ ಈ ಜನ್ಮದಲ್ಲೇ ಓಂಕಾರ ಶುರುವಾಯಿತಾ, ಅಥವಾ ನನ್ನದು ಹಿಂದಿನ ಅನೇಕ ಜನ್ಮಗಳಲ್ಲಿ ಗುರುಗಳು ಸಿಕ್ಕು ವಿಶೇಷ ಚಿಂತನಾದಿಗಳು ನಡೆದಿತ್ತಾ? ಒಂದು ವೇಳೆ ನಡೆದಿದ್ರೆ ಅದೆಲ್ಲ ಹೊರಟು ಹೋಯಿತಾ? ಹೋಗಲ್ಲ. ಎಷ್ಟು ಆಗಿರುತ್ತೋ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಜನ್ಮದಲ್ಲಿ. ಹಾಗಾದರೆ ಆ ಪೇಜ್ ಓಪನ್ ಮಾಡುವಂತಹ ಗುರುಗಳು ಯಾರು? ನಂದೆಷ್ಟೋರಿಗೆ ಸಾಧನೆ ಆಗಿತ್ತು, ಯಾವ ಗುರುಗಳನ್ನ ನಾನು ಚಿಂತನೆ ಮಾಡಲಿ, ನನ್ನ ಉದ್ಧಾರ ಮಾಡುವರು ಯಾರು ಅಂತ ಈ ಪ್ರಶ್ನೆ, ಆ ಗುರುಗಳೆಂಥವರು ಅಂತ ಈ ಎರಡು ಗುರು ಶಿಷ್ಯರಿಗೆ ಬೇಕಾಗಿರುವಂತಹ ಅಪರೂಪದ ವಿಚಾರ. ಅದನ್ನ ಆ ಬ್ರಾಹ್ಮಣ ಮುಂದಿಟ್ಟಾಗ ವಾದಿರಾಜರು ಹೇಳಿದರು, ಈಗ ಹರಿಸಂಕಲ್ಪವಿಲ್ಲ ಹೇಳಲಿಕ್ಕೆ, ಮುಂದೆ ಹೇಳುತ್ತೇನೆ. ಸರಿ, ಹಾಗೇ ನಡೆಯಿತು. ಕೊನೆಗೆ ವಾದಿರಾಜ ಗುರು ಸಾರ್ವಭೌಮರು ವೃಂದಾವನ ಪ್ರವೇಶ ಮಾಡಿ ಹೊರಟರು. ನಾವು ಸಾಮಾನ್ಯ ವೃಂದಾವನ ಪ್ರವೇಶ ಮಾಡಿದ್ರು ಅಂತ ಹೇಳ್ತೀವಿ, ಹೊರಟರು ಅಂತ ಹೇಳಲ್ಲ, ಯಾಕಂದ್ರೆ ನಮ್ಗೆ ಕಾಣಿಸಿರಲ್ಲ ಅವ್ರು ಹೊರಟರೋ ಇದ್ರು ಅಂತ ಹೇಳಿ. ಆದರೆ ವಾದಿರಾಜರು ಹಾಗಲ್ಲ, ವೃಂದಾವನ ಪ್ರವೇಶ ಮಾಡಿದ ಮಾರನೇ ಕ್ಷಣವೇ, ಏನು ಶಿಲಾ ಮುಚ್ಚಿದ ಕೂಡಲೇ ಪಕ್ಕದಲ್ಲೇ ಅಶ್ವತ್ಥ ವೃಕ್ಷ ಇದೆ ವೃಂದಾವನ ಪಕ್ಕದಲ್ಲಿ, ಅಲ್ಲೇ ಎಲ್ಲರಿಗೆ ಯಾರಿಗೆ ಕಾಣುತ್ತೆ ದೇವ ವಿಮಾನ ಕಾಣುತ್ತ? ಎಲ್ಲರಿಗೂ ಕಾಣುವಂತೆ ದೇವ ವಿಮಾನ, ಆ ವಿಮಾನದಲ್ಲಿ ವಾದಿರಾಜರ ದರ್ಶನ, ಎಲ್ಲರೂ ಕೈ ಮುಗಿದು ಎಂಥ ದೊಡ್ಡವರಯ್ಯ ಅಂತ ಕೈ ಮುಗಿದಾಗ ಅಲ್ಲಿಂದ ತಮ್ಮ ಪಾದಕ್ಕೆ ವಸ್ತ್ರ ಎಲ್ಲ ಹಾಕಿದ್ದು ಅದರ ಸ್ಪರ್ಶ ಅನುಭವ ಎಲ್ಲ ಜನಕ್ಕಾಗಿದೆ. ಅದಕ್ಕೆ ಹೇಳುತ್ತಾರೆ, ಇಂದ್ರದೇವರ ದೂತರು ಬಂದು ಬರಬೇಕು ನೀವು ಬರಬೇಕಂತೆ ಅಂದಾಗ ಹಿಂದಟ್ಟಿದ ಕರ್ಮಂದಿಗಳ ರಸ ಅಂತ ಹೇಳುತ್ತಾರೆ. ಇಂದ್ರದೇವರ ದೂತರನ್ನ ಯಾರಾದರೂ ಬರ್ರಿ ಅಂದ್ರೆ ಅಲ್ಲಿ ಆಪ್ಷನ್ ಇಲ್ಲ, ಸೆಳ್ಕೊಂಡು ಹೋಗ್ತಾನೆ ಇರ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ನಿಲ್ಲಿ ಅಂತ ಹೇಳಬೇಕಾದರೆ ಆ ಕಮ್ಯಾಂಡಿಂಗ್ ಪವರ್ ಏನಿದೆ ಎಂಥದ್ದು, ಅದರ ಪರಿಚಯ ಆಗಬೇಕಾಗಿತ್ತು. ಸರಿಯಾಗಿ ಹೇಗೆ ಅರ್ಪಣಾಚಾರ್ಯರು ನಮ್ಮ ರಾಘವೇಂದ್ರ ಸ್ವಾಮಿಗಳ ಸ್ಥಿತಿ ಹೇಗಿತ್ತು ಅಂದ್ರೆ, ಅಪ್ಪಣಾಚಾರ್ಯರು ಹತ್ತಿರ ಇದ್ರೆ ವೃಂದಾವನ ಆಗ್ಲಿಕ್ಕೆ ಬಿಡೋದೇ ಇಲ್ಲ, ಅಷ್ಟು ಭಕ್ತಿ. ಒಟ್ಟಾರೆ ಇಷ್ಟು, ವೃಂದಾವನ ಆಗ್ತೀರ ಅಡ್ಡಿ ಇಲ್ಲ, ನನ್ನ ಕರ್ಕೊಂಡು ಹೋಗ್ರಿ, ನಾನಿರಬಾರ್ದು, ನೀವಿದ್ರೆ ನಾನಿರಬೇಕು, ನೀವಿಲ್ಲ ನಾನಿರಬಾರ್ದು, ಇಂಥ ಇದು. ಆದರೆ ಅವರು ಇರಬಾರದು, ಇವರಿರಲೇಬೇಕು, ಅದು ರಾಯರ ಸಂಕಲ್ಪ. ಯಾಕೆ ರಾಯರ ಮಹಿಮೆ ಪರಿಚಯ ಮಾಡಿಕೊಡೋರು ಒಬ್ಬರು ಉಳಿದಿರಬೇಕಲ್ಲ, ಅದು ರಾಯರ ಚಿತ್ತ. ಹೇಗೆ ಉದ್ಧವ ಕೃಷ್ಣನನ್ನ ನಾನು ಬರ್ತೇನೆ ಕೃಷ್ಣ, ನಾನಿರಲ್ಲ ನೀನಿಲ್ಲದ ಕಡೆ, ಹುಟ್ಟಿದ ಕಾಲಕ್ಕಿಂತ ಒಂದೇ ಕಡೆ ಊಟ, ಇಬ್ಬರದು ಪಕ್ಕ ಪಕ್ಕದಲ್ಲಿ ಊಟ, ಪಕ್ಕ ಪಕ್ಕದಲ್ಲಿ ಮಲಗಾಟ, ಓಡಾಟ, ಆಟ, ಎಲ್ಲ ಮಾತಾಟ ಒಟ್ಟಿಗೆ. ಈಗ ಮಾತ್ರ ನೀನು ಬೇರೆ ನಾನು ಬೇರೆ, ಹೇಗೆ? ನಾನು ಇರ್ತೇನೆ, ನೀನಿದ್ದ ಕಡೆ ಇರ್ತೇನೆ, ನೀನು ಹೊರಡುತ್ತೀಯ ನಾನು ಬರ್ತೇನೆ ಕೃಷ್ಣ ಅಂದ, ನೀನು ಬರ್ಲಿಕ್ಕಿಲ್ಲ ನಾನೇ ಹೊರಡುತ್ತೇನೆ ಅಂತ. ಅವಂದೇ ನಡೆಯುತ್ತೆ, ನಮ್ದ್ಯಾವ ನಡೆಯಲ್ಲ. ಅವಾಗ ಉದ್ಧವ ಒದ್ದಾಡ್ತಾನೆ, ಕೃಷ್ಣ ನೀನಿಲ್ಲದೆ ಹೇಗಿರಲಿ, ನಾನಿಲ್ಲದ ಜಾಗ ಇಲ್ಲಿ. ಭಾಗವತ ಕೊಟ್ಟ, ತನ್ನ ರೂಪವನ್ನೇ ಇಟ್ಟ, ನೋಡಿ ಇದ್ದೇನೆ ಅಂತ ಕೊಟ್ಟ. ಇನ್ನೊಂದು ರೂಪ ಕೃಷ್ಣನದು ಭಾಗವತ. ಹಾಗೆ ರಾಘವೇಂದ್ರ ಸ್ವಾಮಿಗಳು ದರ್ಶನ ಕೊಟ್ಟರು, ಅಪ್ಪಣಾಚಾರ್ಯರು ಮಾಡಿದ ಸ್ತೋತ್ರಕ್ಕೆ ವೃಂದಾವನವೇ ತಲೆ ತೂಗಿತು, ಒಳಗಿಂದ ಸಾಕ್ಷಿ ಹಯಾಸ್ತೋತ್ರಹಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಈ ಬ್ರಾಹ್ಮಣನನ್ನು ಚೂರು ಕಾರ್ಯಕ್ಕೆ ಕಳಿಸಿಕೊಡ್ತಾ ಇದ್ದಾರೆ ವಾದಿರಾಜರು. ಕಳಿಸಿಕೊಟ್ಟಾಗ ವಾದಿರಾಜರು ವೃಂದಾವನ ಆಗುವ ಸಂದರ್ಭ, ವೃಂದಾವನ ಆಗಿದ್ದಾರೆ. ಆ ವೃಂದಾವನ ಪ್ರವೇಶ ಮಾಡಿದ ಕೂಡಲೇ ಅವರಿಗೆ ಗೊತ್ತಾಯಿತು, ಓಡಿ ಬರ್ತಾ ಇದ್ದಾರೆ, ಕಂಗಾಲ ಆಗ್ತಾ ಇದ್ದಾರೆ. ಅದರ ಪರಿಚಯ ನಮ್ಗೆ ಗೊತ್ತಿಲ್ಲ, ಯಾಕೆ ನಾವು ಅಷ್ಟು ಭಕ್ತಿ ಯಾರ ಮೇಲೆ ಮಾಡಲ್ಲ, ಅದರಿಂದ ಆ ಟೇಸ್ಟ್ ನಮಗೆ ಗೊತ್ತಾಗಲ್ಲ. ಅವರಿಗದು ಗೊತ್ತು, ವಾದಿರಾಜರನ್ನ ಬಿಟ್ಟಿರಲಾರದ ಸ್ಥಿತಿ, ಉರುಳಾಡ್ತಾ ಇದ್ದಾರೆ, ಸಂಕಟ, ಊಟ ಇಲ್ಲ, ನೀರಿಲ್ಲ, ಒದ್ದಾಡ್ತಾ ಇದ್ದಾರೆ, ದಿನಗಳು ಕಳೆದು ಹೋಗ್ತಾ ಇದೆ, ಪ್ರಾಣ ಹೋಗುತ್ತೆ, ಆ ಪ್ರಾಣಿಗೆ ಮಾತು ಬರಲ್ಲ, ಮಾತು ಕೇಳಲ್ಲ, ಎರಡೂ ಇದೆ, ಯಾರ ಮಾತು ಕೇಳತಾ ಇಲ್ಲ. ರಾಜರನ್ನ ನೋಡಿದ್ರೇನೆ ಊಟ, ಆವಾಗ ವಾದಿರಾಜರು ತಮ್ಮ ಸಾಕ್ಷಾತ್ ಶಿಷ್ಯರಾಗಿರತಕ್ಕಂಥ ವೇದ ನಿಧಿಗಳನ್ನ ಆಜ್ಞಾಪನ ಮಾಡಿ, ನೋಡಯ್ಯ ನಾಳೆ ಬೆಳಿಗ್ಗೆ ಭೂತರಾಜರು ಈ ವೃಂದಾವನ ಮುಂಭಾಗದಲ್ಲಿ, ನಾಲ್ಕು ಭಾಗ ನೋಡಿದ್ದೀರಾ ವಾದಿರಾಜರ ವೃಂದಾವನದ್ದು, ಬಲಭಾಗದಲ್ಲಿ ಹನುಮಂತ ವೀಣಾಪಾಣಿ ಹನುಮಂತ, ಹಿಂಭಾಗದಲ್ಲಿ ಪದ್ಮಾಸನದಲ್ಲಿ ಕೂತಿರುವಂತಹ ಭೀಮಸೇನ, ನಂತರ ಎಡಭಾಗದಲ್ಲಿ ಮಧ್ವರಾಯರು, ಮುಂಭಾಗದಲ್ಲಿ ವಾದಿರಾಜ ಗುರು ಸಾರ್ವಭೌಮರು. ಯೋಗ ಮುದ್ರೆಯಲ್ಲಿ ತೀವ್ರ ಧ್ಯಾನಾಸಕ್ತವಾದ ಭಂಗಿಯಿಂದ ಪ್ರತಿಮೆಯಲ್ಲಿ ಕಾಣುತ್ತೆ. ಆ ಫಲಕ ಏನಿದೆ ಅದನ್ನ ಭೂತರಾದರು ತೆಗೆಯುತ್ತಾರೆ. ಅವಾಗ ದರ್ಶನ ಕೊಡುತ್ತೇನೆ, ಹಾಗೆಯೇ ಆಯಿತು. ಬ್ರಾಹ್ಮಣನಿಗೆ ದರ್ಶನ ಆಗ್ತಾ ಇದೆ, ಮಾತಾಡಬೇಕೆಂಬ ಪ್ರಯತ್ನ. ಅಂತಹ ಕಾಲಕ್ಕೆ ವಾದಿರಾದರು ಹೇಳುತ್ತಾರೆ, ಈಗ ಬೇಡ ಮಾತು, ನಾನಾಡುತ್ತೇನೆ. ಅವರಿಗೆ ಅರ್ಥ ಆಗಲಿಲ್ಲ, ಯಾವಾಗ ಮಾತಾಡ್ತಾರೆ ಗುರುಗಳು, ಯಾವಾಗ ಯಾವಾಗ. ಅವತ್ತಿನ ಸ್ವಪ್ನದಲ್ಲಿ ವಾದಿರಾದರು ಬಂದು, ಅವತ್ತಿಂದ ಬಂದವರು 12 ವರ್ಷಗಳ ಕಾಲ ಸತತ ಬಂದರು. ಜನ್ಮದಲ್ಲಿ ಯಾವಾಗ ಯಾರಾದರೂ ಗುರುಗಳು ಕಂಡಿದ್ರೆ 12 ವರ್ಷಗಳ ಕಾಲ ವಾದಿರಾದರು ಸತತ ಬಂದರವರಿಗೆ ತಮ್ಮ ಮಹಿಮೆಯನ್ನ ಅವರಿಗೆ ತಿಳಿಸಿಕೊಡ್ತಾ ಬಂದರು. ಅಲ್ಲ, ನಮ್ಮ ಮಹಿಮೆ ನಾವು ಹೇಳ್ಕೋಬಹುದಾ? ನಾನಿಷ್ಟು ಮಾಡಿದೆ ಅಷ್ಟು ಮಾಡಿದೆ ಹೇಳ್ಕೋಬಹುದೇನ್ರಿ? ಅಲ್ಲಕ್ಕೆ ಹೇಳ್ತಾರೆ, ಆತ್ಮಸ್ತೋತ್ರಂ ನ ಕರ್ತವ್ಯಂ ಅಹಂಕಾರೇಣ ಧೀಮತ ಅಜ್ಞಾನಾಂ ಬೋಧನಾರ್ಥಾಯ ಕರ್ತವ್ಯಂ ನಾತ್ರ ಸಂಶಯ. ಅಹಂಕಾರದಿಂದ ನಾನಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಯಾರು ಹೇಳಿಕೊಳ್ಳಿಕ್ಕಿಲ್ಲ. ಆದರೆ ಅಜ್ಞ ಜನರಿದ್ದರೆ, ನಮ್ಮ ಕುರಿತು ತಿಳ್ಕೊಂಡು ಅದರಿಂದ ಲಾಭ ಪಡೆಯೋರಿದ್ದರೆ ಅವರಿಗೆ ನನ್ನೊಳಗೆ ಸ್ವಾಮಿ ನಿಂತು ಇಷ್ಟು ಮಾಡಿಸಿದ ಅಂತ ತಿಳಿಸಬಹುದು. ಅದು ವಾದಿರಾದರು ವಿಶೇಷವಾಗಿ ಎಷ್ಟು ವರ್ಷಗಳ ಕಾಲ ಹೇಳಿದರೆ ಅಂದ್ರೆ 12 ವರ್ಷಗಳ ಕಾಲ ಹೇಳಿದ್ರು. ಅದನ್ನು ಹೇಳ್ತಾರೆ, ಸ್ವಪ್ನದಲ್ಲಿ ಬಂದು ನಾನು ಆ ಮೂಕ ಬ್ರಾಹ್ಮಣನಿಗೆ 1000 ಶ್ಲೋಕಗಳು ಹೇಳುತ್ತಾ ಇದ್ದೇನೆ, 100 ಶ್ಲೋಕಗಳು ಹೇಳ್ತೇನೆ. ನಿಮಗೂ ಅನುಭವ ಆಗಿರ್ಬೋದು, ಸ್ವಪ್ನ ಬಿದ್ದಿರುತ್ತೆ, ಬೆಳೆದಂಗಿದ್ದವರಿದ್ದೀರ, ಸ್ವಪ್ನ ಬಿದ್ದಿರುತ್ತೆ. ಸ್ವಪ್ನದಲ್ಲಿ ಏನೋ ಕಂಡಿರ್ತೇವೆ, ಏನೋ ಕೇಳಿರ್ತೇವೆ. ಎಚ್ಚತ್ತ ಮೇಲೆ ಉಳಿದ್ರೆ ಕೆಲವು ಉಳಿಯುತ್ತೆ, ಕೆಲವು ಉಳಿಯೋದೇ ಇಲ್ಲ. ಸ್ವಪ್ನದಲ್ಲಿ ಮಾತಾಡಿದ ಒಂದೆರಡು ಮಾತೇ ಉಳಿಯದೆ ಇರುವಾಗ ಸ್ವಪ್ನದಲ್ಲಿ ಗುರುಗಳು ಹೇಳಿದ ಎಲ್ಲಾ ಶ್ಲೋಕಗಳು ಆ ಬ್ರಾಹ್ಮಣನಿಗೆ ನೆನಪಿದೆ. ಎಷ್ಟು ಅಂದರೆ, ಬೆಳಿಗ್ಗೆ ಎದ್ದ ಕೂಡಲೇ ವಾದಿರಾದರು ಬ್ರಾಹ್ಮಣನಿಗೆ ಸ್ವಪ್ನದಲ್ಲಿ ಹೇಳಿದವರು ಸುಮ್ಮನೆ ಇರಲಿಲ್ಲ. ಆ ಬ್ರಾಹ್ಮಣ ಹೇಳಲಿಕ್ಕೆ ಬಾಯಿ ಇಲ್ಲ. ವೇದ ನಿಧಿಗಳಿಗೆ ಸ್ವಪ್ನದಲ್ಲಿ ಬಂದು ನಾನು ಹೀಗೆ ಬ್ರಾಹ್ಮಣನ ಮೂಲಕ ನಾನು ಹೇಳಿಸಿದ್ದೇನೆ, ಅಲ್ಲಿ ಹೇಳಿದ್ದೇನೆ, ಅದನ್ನ ನೀನು ಲೇಖನ ಮಾಡಿಸು ಅಂತ ಹೇಳಿದಾಗ ಬೆಳಿಗ್ಗೆ ಬ್ರಾಹ್ಮಣ ಹೇಳಲಿಕ್ಕೆ ಅಲ್ಲಿ ಮುಂದೆ ಕೂತಿರಬೇಕಿವರು, ವೇದ ನಿಧಿಗಳು ಮತ್ತು ಅವರ ಶಿಷ್ಯರು. ಆದರೆ ಇವರು ತಟ್ಟಂತ ಹೇಳಬೇಕು, ಎದ್ದ ಕಾಲಕ್ಕೆ ಏನು ಸ್ವಪ್ನದಲ್ಲಿ ವಾದಿರಾಜರು ಶ್ಲೋಕಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ಸರಸರಸರಸರನೆ ಹೇಳಿ ಮತ್ತು ಮೂಕರಾಗಬೇಕು. ವಾದಿರಾಜರು ಹೇಳ್ತಾರೆ, ಟೆಸ್ಟ್ ಮಾಡಿ ನೋಡಿ, ಅವನು ಮೂಕ ಹೌದಾ ಅಲ್ವಾ ನೋಡಿ, ನಿಜವಾದ ಮೂಕ. ಕೆಲವರಂತಾರೆ ಅವರು ಮೂಕ ಅಲ್ಲ, ಮೂಕರಂತೆ ಇದ್ರು ಅಂತ ಒಗ್ಗರಣೆ ಇಲ್ಲ. ಅದು ವಾದಿರಾದರೆ ಹೇಳ್ತಾರೆ, ನಿಜವಾದ ಮೂಕನಿವ ಅಂತ. ಆ ರೀತಿಯಲ್ಲಿ ಆ ಮಹಾನುಭಾವರು 8 ಶ್ಲೋಕಗಳನ್ನ ಅವರ ಮೂಲಕ ಹೇಳಿಸ್ತಾ ಇದ್ರೆ ಬರದು 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 ಇಟ್ರು. ಆ ಗ್ರಂಥ ಎಂಥದ್ದಾಯಿತು ಅಂದ್ರೆ ಹೇಳ್ತಾರೆ, ಈಗ ನಿಮಗೂ ಸ್ವಪ್ನ ಬೀಳುತ್ತೆ, ಸ್ವಪ್ನ ಬೀಳುತ್ತೆ. ಸ್ವಪ್ನ ಬಿದ್ದಾಗ ಅಂದುಕೊಳ್ಳಿ, ನಿಮ್ಮ ಸ್ವಪ್ನದಲ್ಲೇ ನಿಮ್ಮ ಮನೆಯವರೆಲ್ಲ ಒಂದು 4 ಜನ ಕಾಣಿಸಿದರು, ಮನೆಯವರೇ ಅಣ್ಣ ತಮ್ಮ ಅಕ್ಕೆಲ್ಲ. ನಿಮ್ಮ ಅಜ್ಜನೇ ಕಾಣಿಸಿದರು ನಿಮ್ಮ ಸ್ವಪ್ನದಲ್ಲೇ. ನಿಮ್ಮ ಅಜ್ಜ ನಿಮಗೂ ನಿಮ್ ಸುತ್ತು ಬಂದವರಿಗೆಲ್ಲ ಏನೋ ಹಿತದ ಮಾತುಗಳೆಲ್ಲ ಹೇಳಿದರು. ಬೆಳಿಗ್ಗೆದ್ದುಕೊಳ್ಳೆ ನಿಮ್ ನೆನಪಿದೆ, ಎಲ್ಲ ಬರೆದಿಟ್ಟಿದ್ದೀರಾ. ಹೇಗೆ ಬರೆದಿಟ್ಟಿದ್ದೀರಾ ಅಂದ್ರೆ, ಇದು ಅಜ್ಜ ಕಾಣಿಸಿದ್ದು, ನನಗೆ ಹೇಳಿದ್ದು, ಈ ಮಾತು ಇವ್ರಿಗೆ ಹೇಳಿದ್ದು, ಇದು ಯಾವುದು ಬರೀಲಿಲ್ಲ. ಬರೇ ಅವ್ರು ಹೇಳಿದ ಮಾತುಗಳೆಲ್ಲ ಬರೋ ಪೂಸೆಯಾಗಿ ಬರೆದಿಟ್ಟಿದ್ದೀರಾ. ಯಾರಾದರೂ ಅದನ್ನು ನೋಡಿದರೆ ಯಾರಿಗೆ ಹೇಳಿದ್ರು, ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಎಷ್ಟು ಜನಕ್ಕೆ ಹೇಳಿದ್ರು ಗೊತ್ತಾಗತ್ತಾ? ಬರೇ ಮಾತುಗಳು ಬರೆದಿಟ್ರೆ ಏನು ಅರ್ಥ ಆಗಲ್ಲ. ಇದು ಸ್ಥಿತಿ ವೃಂದಾವನ ಆಖ್ಯಾನದ್ದು. ವೇದನಿಧಿಗಳು ಬರೆಸಿದಾಗ ಬರೀ ಶ್ಲೋಕಗಳು ಏನು ನೆನಪಾಗುತ್ತೆ ಹೇಳುತ್ತಾ ಇದ್ದಾರೆ. ಆದರೆ ಆ ಬ್ರಾಹ್ಮಣನ ಸ್ವಪ್ನದಲ್ಲಿ ಅನೇಕ ಜನ ವಾದಿರಾಜರ ಶಿಷ್ಯರೆಲ್ಲರೂ ಬರುತ್ತಾ ಇದ್ದಾರೆ. ಅವರಿಗೆಲ್ಲ ಉಪದೇಶ ಆಗಿದೆ ಅವರ ಸ್ವಪ್ನದಲ್ಲಿ. ತುಂಬಾ ಜನ ಬರ್ತಾ ಇದ್ದಾರೆ. ಅವರು ವೇದನಿಧಿಗಳಿಗೆ, ವೇದವೇದ್ಯರಿಗೆ, ಸೀತಾಪತಿ, ವ್ಯಾಸ, ಶೇಷ, ಯಾರಪ್ಪ ಇವರೆಲ್ಲ ಅಂದ್ರೆ, ವಾದಿರಾದರು ಮುಂದೆ ವಾಯುಪದಕ್ಕೆ ಹೋದಾಗ ಅಗ್ನಿ, ಅಹಂಕಾರಿಕ ಪ್ರಾಣ ಮೊದಲಾದ ಪದಗಳಿಗೆ ಬರುವಂತವರೆಲ್ಲರೂ ಶಿಷ್ಯರಾಗಿ ಅವರ ಸ್ವಪ್ನದಲ್ಲಿ ದರ್ಶನ ಕೊಡುತ್ತಾ ಇದ್ದಾರೆ. ವಾದಿರಾದರು ಬ್ರಾಹ್ಮಣನ ಸ್ವಪ್ನದಲ್ಲಿ ಬ್ರಾಹ್ಮಣನಿಗೂ ಉಪದೇಶ ಕೊಟ್ಟರು, ಮಿಕ್ಕವರಿಗೂ ಪ್ರತ್ಯೇಕ ಪ್ರತ್ಯೇಕ ಉಪದೇಶ ಕೊಟ್ಟರು. ಅದೆಲ್ಲ ಬ್ರಾಹ್ಮಣನಿಗೆ ಗೊತ್ತಾಗ್ತಾ ಇದೆ. ಆ ಬ್ರಾಹ್ಮಣ ಬೆಳಿಗ್ಗೆದ್ದು ಹೇಳೋ ಕಾಲಕ್ಕೆ ಇವರಿಗೆ ಕೊಟ್ಟರು ಅವ್ರಿಗೆ ಕೊಟ್ಟರು ಹೇಳಿಲ್ಲ, ಬರೇ ಶ್ಲೋಕಗಳೆಲ್ಲ ಉರೂಸೆಯಾಗಿ ಹೇಳಿದ ಮೇಲೆ ನೋಡುವವರಿಗೆ ತಲೆಬುಡ ಗೊತ್ತಾಗ್ತಾನೇ ಇಲ್ಲ. ಕೊನೆಗೆ ಏನಾಯಿತದು? ವೇದನೆಗಳಂತೂ ಹೇಳಿದರು, ಇದು ವಾದಿರಾಜರೇ ಬರೆಸಿದ ಗ್ರಂಥ, ಅವರೇ ಸ್ವಪ್ನದಲ್ಲಿ ಹೇಳಿದ ಗ್ರಂಥ, ನಾನೇ ಸಾಕ್ಷಿ ಅಂತ ಸ್ಪಷ್ಟ ಹೇಳಿದರು. ಅದರಲ್ಲಿ ಎರಡು ಮಾತಿಲ್ಲ, ನಾನೇ ಸಾಕ್ಷಿ ಅಂತ ಹೇಳಿದರು. ಹೇಳಿದ ಮೇಲೆ ಇಡೀ ಪರಂಪರಾ ಪರಂಪರ ವೇದ ವೇದ್ಯರು, ವೇದ ನಿಧಿಗಳು ಎಲ್ಲರೂ ಕೂಡ ಆ ಆಖ್ಯಾನ ಗ್ರಂಥವನ್ನು ತಲೆಯ ಮೇಲಿಟ್ಟುಕೊಂಡು ಅದನ್ನು ಮಾನ್ಯ ಮಾಡಿದರು. ವಾದಿರಾಜರು ಹೇಳುತ್ತಾರೆ ಆ ಗ್ರಂಥದಲ್ಲಿ ಏನಿದೆ, ವಾದಿರಾಜರ ಮಹಿಮೆ ಇದೆ ಅಷ್ಟೇನಾ ಅಲ್ಲ. ಹೇಳುತ್ತಾರೆ ಸಮಂ ಸಹಸ್ರ ಶೀರ್ಷಸ್ಯ ಸೂಕ್ತಸ್ಯ ಪುರುಷಾಕೃತಂ. ಇಲ್ಲಿ ಹೇಳುತ್ತಾರೆ ಇದು ಪುರುಷ ಸೂಕ್ತದ ವ್ಯಾಖ್ಯಾನ. ಇಡೀ ಪುರುಷ ಸೂಕ್ತದಲ್ಲಿ ವೇದಗಳೆಲ್ಲ ನಿಂತಿವೆ, ಇಡೀ ಶಾಸ್ತ್ರವೆಲ್ಲ ನಿಂತಿದೆ. ಅಂದರೆ ನಾಲ್ಕು ವೇದಗಳ ವ್ಯಾಖ್ಯಾನ, ಆಚಾರ್ಯರ 37 ಗ್ರಂಥಗಳ ವ್ಯಾಖ್ಯಾನ ಎಲ್ಲ ಒಂದು ಕಡೆ ಸಿಗಬೇಕಾ? ಆ ಗ್ರಂಥದ ಹೆಸರು ಸ್ವಪ್ನ ವೃಂದಾವನಾಖ್ಯಾನ. ಇದು ವಾದರಾಜರು ಹೇಳುತ್ತಾರೆ ಎಲ್ಲ ರಹಸ್ಯವನ್ನ ಇಲ್ಲಿ ಬಚ್ಚಿಟ್ಟಿದ್ದೇನೆ, ಬಿಚ್ಚಲಿಕ್ಕೆ ಅವರವರ ಯೋಗ್ಯತೆಗೆ ತಕ್ಕಂತೆ ನಾನು ಅವರು ಪುಸ್ತಕ ಮುಟ್ಟಿದಾಗ ಬಿಚ್ಚುತ್ತಾ ಹೋಗ್ತೇನೆ. ಗೊತ್ತಿರದವರು ಮುಟ್ಟಿದರೆ ಅದು ABCD ಕಾಣಿಸ್ತಾ ಇರುತ್ತೆ. ABCD ಮಾತ್ರ ಗೊತ್ತಿದ್ದವರಿಗೆ ಹುಡುಗ ಇದ್ದಾನೆ, ಅವಾಗ LKG ಏನೇ ABCD ಕಲ್ತ್ಕೊಂಡು ಬಂದ, ಅವನಿಗೆ PhD ಪುಸ್ತಕ ಕೊಟ್ರೆ ಇಡೀ ಪಂಕ್ತಿಗಳನ್ನು ಏನಂತ ಓದ್ತಾನೆ, ABCDEFGH ಅಂತಾನೆ ಓದ್ತಾನೆ ಅದನ್ನ. ಆ ಪಂಕ್ತಿ ಪಂಕ್ತಿ ಸೇರಿಸಿ ಓದ್ಲಿಕ್ಕೆ ಆಗುತ್ತಾ? ಆಗಲ್ಲ. ಹಾಗೆ ನನ್ನ ಗ್ರಂಥ ನನ್ನ ಅನುಗ್ರಹ ಆಗದಿದ್ದರೆ ABCD ತರನೆ ಕಾಣಿಸುವಂತೆ ಮಾಡಿದ್ದೇನೆ, ಇದು ಗ್ರಂಥದ ವಿಚಾರ ಅಂದ್ರು. ಅಂಥ ಗ್ರಂಥವನ್ನ ಆ ಬ್ರಾಹ್ಮಣನ ಮೂಲಕ ಅಪರೂಪವಾಗಿ ತೋರಿಸಿಕೊಟ್ರು. ಆ ಗ್ರಂಥ ತುಂಬಾ ಕಾಲ ಪೂಜೆಗೆ ಮಾತ್ರ, ನಮ್ಮ ಮನೆಯಲ್ಲಿ ಹೇಗೆ ಸರ್ವಮೂಲ ನಾವು ಪೂಜೆ ಮಾಡ್ತೀವೋ ಹಾಗೆ ಪೂಜೆಗೆ ಮಾತ್ರ ಇತ್ತು. ಬಿಚ್ಚಿ ನೋಡಿದ ನಾಥರಿದ್ದಿಲ್ಲ. ಯಾಕೆ? ಅರ್ಥ ಆಗ್ಲಿಕ್ಕೆ ಅಲ್ಲಿ ಸಪರೇಷನ್ ಇಲ್ಲ, ಏನು ಹೇಳಿದ್ದಾರೆಂಬುದು ಅರ್ಥ ಆಗ್ತಾ ಇಲ್ಲ. ಅಂಥ ಕಾಲಕ್ಕೆ ಆ ಬ್ರಾಹ್ಮಣನೇ ಪುನಃ ಮತ್ತು ಇವರ ವಂಶದಲ್ಲೇ, ಯತಿವಂಶದಲ್ಲೇ ಬಂದರು. ವಿಶ್ವಪ್ರಿಯ ತೀರ್ಥರು ಅಂತ ಹೆಸರಿಟ್ಟುಕೊಂಡು ಬಂದರು. ಆ ಬ್ರಾಹ್ಮಣನೇ ಮತ್ತು ಹುಟ್ಟಿ ಬಂದರು ನೋಡಿ. ಆ ಹುಟ್ಟಿ ಬಂದ ಮೇಲೆ ಆ ಬ್ರಾಹ್ಮಣನಿಗೆ, ಆ ಬ್ರಾಹ್ಮಣ ಯತಿಯಾಗಿ ಬಂದ ಚಿಕ್ಕ ಹುಡುಗ ಯತಿ. ಅವರ ಸನ್ಯಾಸ ಕೊಟ್ಟ ಗುರುಗಳು ಕಾಲ ಆದರು, ಅವರ ಗುರುಗಳಿಗೆ ಸನ್ಯಾಸ ಕೊಟ್ಟ ಗುರುಗಳು ಇದ್ರು, ಬಹಳ ವೃದ್ಧಾಪ್ಯ ಕಾಲ. ಯಾವ ಕಾಲ ಅಂದ್ರೆ ಸತ್ಯಧರ್ಮರ ಕಾಲ. ಸತ್ಯಧರ್ಮರನ್ನ ಕೇಳಿದ್ರೆ ಸ್ವಾಮಿ ಸ್ವತಃ ಪರಿಚಯ ಇದೆ ನಿಮಗೆ, ಸ್ತೋತ್ರ ಮಾಡಿದೆ ನೋಡ್ರಿ ಅಂದ್ರು. ಇಷ್ಟು ಕಾಲ ಆ ವೃಂದಾವನ ವಾದಿರಾಜರ ಸೇವಾ ಮಾಡಿ 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 ಹೇಳ್ತಾರವರೇ, ವಾದಿರಾಜರ ಸೇವಾ ಮಾಡಿದ್ದಕ್ಕೆ ನನಗೆ ರಾಮಚಂದ್ರ ಸಿಕ್ಕ ಅಂತಾರೆ ಯಾರು, ಸತ್ಯಧರ್ಮರು. ಅವ್ರು ಹೇಳುತ್ತಾರೆ ಆ ಧವಲಗಂಗಾ ಪರಿಸರದಲ್ಲಿ ಹೋಗಿ ಇರಬೇಕು ಅಂತ ಮನಸ್ಸು ತಪಸ್ತಾ ಇದೆ, ಯಾವಾಗ ಹೋಗ್ತೇನಾ ಅಂತ ಬರೆದು ಅದರಲ್ಲಿ ವಾಜರಾಜರನ್ನ ಸ್ತೋತ್ರ ಮಾಡುತ್ತಾರೆ. ಅವರು ಯಾರು ಅಂದರೆ ಅಸಮ ಸಮ ಅಂತಾರೆ. ಅಸಮ ಎಂಬುವ ಶಬ್ದ ಶಾಸ್ತ್ರದಲ್ಲಿ ವಾಯುದೇವರಿಗೆ ಪ್ರಯೋಗ. ಅಸಮ ಅಂತ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಸಮ, ಅಸಮ ಅಂದ್ರೆ ವಾಯುದೇವರಿಗೆ ಶಬ್ದ. ಅಸಮ ಸಮ ಅಂತ ಇವರನ್ನ ವರ್ಣನೆ ಮಾಡುತ್ತಾರೆ. ಯಾಕಿದು ಬಂತು ಅಂದರೆ ಆ ಚಿಕ್ಕ ಯತಿಗೆ ಪಾಠ ಹೇಳಿಕೊಳ್ಳಿಕ್ಕೆ ಗುರುಗಳು ಬೇಕಾಗಿತ್ತು. ಆಗಿನ ಕಾಲದ ಪ್ರಖ್ಯಾತ ವಿದ್ವಾಂಸರು, ಯತಿಗಳು, ಸತ್ಯಧರ್ಮತೀರ್ಥರು, ಮಹಾನುಭಾವರು, ನೀವು ನೋಡಿದ್ದೀರಾ ಅವರ ಬೃಂದಾವನದ ಮುಂಭಾಗದಲ್ಲಿ ಎರಡು ಲಿಂಗ ಸ್ವಯಂ ತಾನೇ ಮೂಡಿದೆ. ಅವರ ರುದ್ರಾಂಶರು ಅಂತ ಕರೀತಾರೆ. ಅವರ ವೃಂದಾವನದ ಮೇಲೆ ಬಹಳ ಜನ ನೋಡಿದ್ದಾರೆ. ಗಂಗೆ ಅದು ಎಲ್ಲಿಂದ ಬರುತ್ತೋ, ಟೆರೆಸ್ ಇಂದ, ಎಲ್ಲ ಮೇಲೆ ಸಿಮೆಂಟ್ ಹಾಕಿರ್ತಾರೆ, ಆದರೆ ಅದು ಎಲ್ಲಿಂದ ತೊಟ್ಟಿಗ್ತಾ ಇರುತ್ತೋ ಯಾರಿಗೂ ಗೊತ್ತಿಲ್ಲ. ಗಂಗಾ ಯಾವಾಗ್ಲೂ ನಿಂತೋಗಿತ್ತು. ನಮ್ಮ ಸೋದೆ ಮಠದ ಈಗಿನ ಸ್ವಾಮಿಗಳ ಗುರುಗಳು ವಿಶ್ವೋತ್ತಮ ತೀರ್ಥರು ಸತ್ಯಧರ್ಮದ ದರ್ಶನಕ್ಕಾಗಿ ಹೋದಾಗ ಮೇಲಿಂದ ಗಂಗಾ ದಡ ದಡ ದಡನೆ ಸುರಿದು ಇಡೀ ವೃಂದಾವನ ಒದ್ದೆ, ಮತ್ತೆ ಮಾರನೇ ದಿವಸ ಇಲ್ಲ ಅಂತ ಇದು. ಅವರ ಹತ್ರ ಇವರನ್ನ ಕಳಿಸಿಕೊಳ್ಳಲಿಕ್ಕೆ ನಿಶ್ಚಯ ಆಯಿತು. ಅವರು ವೃಂದಾವನಾಚಾರ್ಯರನ್ನ ಬರಬೇಕು ಅಂತ, ಅವರು ಮಠಕ್ಕೆ ಗೌರವ ಕೊಟ್ಟು ಬರೀಬೇಕಲ್ಲ. ಆ ಪತ್ರವು ಪ್ರಿಂಟ್ ಆಗಿದೆ, ಹಳೇದು, ಅದು ಪುನಃ ಪ್ರಿಂಟ್ ಮಾಡಿಸಿದ್ದಾರೆ. ಅದರಲ್ಲಿ ಬರುತ್ತೆ, ಎಷ್ಟು ಚೆನ್ನಾಗಿ ಶಬ್ದ ಹಾಕ್ತಾರೆ, ಭಾವಿ ಶಚೀಪತೀನ್ ಅಂತ ಹೇಳ್ತಾರೆ. ಮುಂದೆ ಇಂದ್ರ ಪದಕ್ಕೆ ಬರತಕ್ಕಂಥ ನೀವು ಇಲ್ಲಿಗೆ ಬರಬೇಕು ಅಂತ ಅವರನ್ನ ಪತ್ರದಲ್ಲಿ ಬರೆದು ಕಳಿಸ್ತಾರೆ ಮಹಾನುಭಾವರು. ಈ ರಹಸ್ಯಗಳು ಅವರಿಗೆ ಗೊತ್ತು, ನಮಗೇನು ಗೊತ್ತು? ದೊಡ್ಡ ಬುದ್ಧಿಗಳು, ನಮಗ್ ಕಾಣಿಸಿದ್ದೇ ಸರಿ ಕಾಣಿಸಲ್ಲ, ಎಲ್ಲರೂ ಕಾಣಿಸಿದ್ದೆ ನಮ್ಗೆ ಕಾಣಿಸಲ್ಲ, ಅರ್ಥ ಕಾಣಿಸತ್ತೆ ಅರ್ಧ ಬಿಡುತ್ತೆ. ಹೌದಾಂತೀರಾ? ಬದರೀನಾಥನನ್ನೇ ಏನು ಶಿಲಾಮೂರ್ತಿ ಏನು ಕಾಣಿ, ದೇವರು ಕಾಣಿಸಲ್ಲ ನಮಗೆ, ಆ ಶಿಲಾಮೂರ್ತಿ ಕೆಲವರಿಗೆ ಕಾಣಿಸಲಿಲ್ಲ, ಮಿಕ್ಕವರಿಗೆ ಕಾಣಿಸ್ತಾ ಇದೆ, ಅವರಿಗೆ ಕಾಣಿಸ್ತಾ ಇಲ್ಲ. ಸ್ವಾಮಿಗಳತ್ರ ಹೋಗಿ ಕೇಳಿಕೊಂಡು ಏನು ಸ್ವಾಮಿ ಎಲ್ಲರೂ ಏನೇನೋ ಹೇಳ್ತಾ ನಮ್ಗೇನು ಕಾಣಿಸ್ತಲ್ಲ, ಬ್ಲ್ಯಾಂಕ್ ಆಗಿದೆ ಅಂದ್ರೆ ನಷ್ಟು ಪಾಪ ಕೂತಿದೆ ನಿಮಗೆ. ಇನ್ನ ಎರಡು ಮೂರು ಸಲ ಬದರಿ ಯಾತ್ರೆ ಮಾಡಿ ನೋಡೋಣ ಅಂದ್ರೆ, ಅವರು ಎರಡು ಮೂರು ಸಲ ಮಾಡಿದ ಮೇಲೆ ಅರ್ಧ ಮೂರ್ತಿ ಕಾಣಿಸುತ್ತವರಿಗೆ, ಅಷ್ಟು ಪಾಪ ಗೊತ್ತಿರುತ್ತೆ. ಹೊರಗಿನ ಮೂರ್ತಿ ಕಾಣಿಸಲ್ಲ, ಒಳಗಿನ ದೇವತೆಗಳ ವ್ಯಾಪಾರ ನಮಗೆಲ್ಲಿ ಕಾಣಿಸುತ್ತೆ? ನಮ್ಮ ಕಣ್ಣಿಂದ ದೇವತೆಗಳನ್ನ ಅಳೆಯಲಿಕ್ಕೆ ಹೋದರೆ ಬೀಳುವುದು ಖಚಿತ ಅಂತ ಹೇಳ್ತಾರೆ. ಅಂಥ ರೀತಿಯಲ್ಲಿ ಆ ಬ್ರಾಹ್ಮಣ ಬರ್ತಾ ಚಿಕ್ಕ ಯತಿ ವಿಶ್ವಪ್ರಿಯ ತೀರ್ಥರು ನಮ್ಮ ಸತ್ಯಧರ್ಮರತ್ರೆ ಬರ್ತಾ ಇದ್ದಾರೆ. ಇತ್ತ ಸತ್ಯಧರ್ಮರಿಗೆ ಸ್ವಪ್ನದಲ್ಲಿ ವಾಜರಾದರ ದರ್ಶನ ಹೇಳ್ತಾ ಇದ್ದಾರೆ. ಆ ಕೂಸು ಬರ್ತಾ ಇದೆ, ತಿರುಗಾ ನನ್ನತ್ರ ಕಳಿಸಿಕೊಟ್ಟು ಬಿಡಪ್ಪ, ನಾನೇ ಪಾಠ ಮಾಡುತ್ತೇನೆ. ಅವರು ಅಲ್ಲಿಂದ ಬಂದರು, ಗುರುಗಳು ಪಾಠ ಮಾಡುತ್ತಾರೆ ಅಂದ್ರೆ ಇಲ್ಲವಂತೆ, ವಾದಿರಾಜರೇ ಪಾಠ ಮಾಡುತ್ತಾರಂತೆ, ನೀವು ತಿರುಗಿ ಹೋಗಬೇಕಂತೆ. ಅಯ್ಯೋ ರಾಮ, ಹೌದಾ? ಅದೇನೋ ಅಲ್ಲೇ ಹೇಳಬಹುದಾಗಿತ್ತಲ್ಲ, ಅದೇನೋ ಅಲ್ಲೇ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ. ರಹಸ್ಯ ಕೂತಿದೆ. ಏನದು ಅಂದ್ರೆ, ಇವರ ಸಹಜ ಗುರುಗಳು ಇವರು ಯಾರು? ರುದ್ರಾಂಶರಾಗಿರ್ತಕ್ಕಂಥ ಮಹಾನುಭಾವರು. ಅವರ ಅಪ್ಪಣೆ ಪಡ್ಕೊಂಡು ಬಂದ್ರೆ ನಾನು ಹೇಳುತ್ತೇನೆ ಅಂತ ಅವರ ಗುರುಗಳು ಹೇಳಿದರು. ಹೇಗೆ ಟೀಕಾಚಾರ್ಯರಿಗೆ ಎತ್ತಾಗಿದ್ದಾಗ ಪಾಠ ಮಾಡಿದ್ಯಾರು? ಮಧ್ವರಾಯರು. ಡೈರೆಕ್ಟ್ ಗುರುಗಳ ಅವರು, ಇವರ ಮೂಲಕವೇ ಗುರುಗಳು, ರುದ್ರದೇವರ ಮೂಲಕವೇ ವಾಯುದೇವರು ಗುರುಗಳಾಗ್ತಾರೆ. ಅದಕ್ಕೆ ಅವರ ಅಪ್ಪಣೆ ತಗೊಂಡು ಮತ್ತು ನನ್ನ ಹತ್ರ ಬಾ ಅಂದಾಗ ಬಂದ್ರು. ಯಾರು ಹೇಳ್ಬೇಕು ಪಾಠ? ವೃಂದಾವನ ಮಾತಾಡಲ್ಲ, ರಾಜರು ಮಾತಾಡಲ್ಲ, ಡೈರೆಕ್ಟ್ ಮಾತಾಡ್ತಾರ? ಪಾಠ ಆಗುತ್ತಾ? ಆಗಲ್ಲ. ಏನು ಮಾಡಬೇಕು? ಸ್ವಪ್ನ ಆಯಿತು, ಏನಿಲ್ಲಪ್ಪ, ಸರ್ವ ಮೂಲ ಪಾರಾಯಣ ಮಾಡು ನೋಡಿ. ಪಾರಾಯಣ, ಇಡೀ ಸರ್ವ ಮೂಲ ಪಾರಾಯಣ ಮುಗಿಸಿ ನಮಸ್ಕಾರ ಮಾಡುತ್ತಾ ಇದ್ದಾರೆ. ವೃಂದಾವನದಿಂದ ಮಂತ್ರಾಕ್ಷತೆ ಅವರ ತಲೆ ಮೇಲೆ ಬಿತ್ತು. ಬಿದ್ದ ಕೂಡಲೇ ಇಡೀ ಶಾಸ್ತ್ರ ಒಳಗೆ ಒಳಗಿಂದ ಹೊರಗೆ ಬರುತ್ತಾ ಇದೆ. ಹಾಗೆ ಸಾಧ್ಯವ? ಸಾಧ್ಯ. ಅಡಿಗೆಯವನ ಕೈ ಹಿಡಿದೆ ಸುಧಾ ಎಣಿಸಿದ ವ್ಯಕ್ತಿಗಳಿದ್ದಾರೆ. ನಮ್ಮ ರಘುತ್ತಮ ತೀರ್ಥರತ್ರ ಅಡಿಗೆಯವರು, ಅವರಿಗೆ ರಘುತ್ತಮ ತೀರ್ಥರ ಅನುಗ್ರಹ ಮಾಡಿದರೆ ಅವರ ಹೆಸರನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ ಇಂಥವರು ಇದನ್ನ ಹೇಳುತ್ತಾರೆ ಅಂತ ರಾಯರು ಬರೀತಾರೆ. ಯಾರ ಹೆಸರು ಬರೀತಾರೆ ಅಂದ್ರೆ ರೊಟ್ಟಿ ವೆಂಕಣ್ಣಾರಿಯೈಹಿ ಉಕ್ತಂ ಅಂತ ಅಷ್ಟು ಗೌರವದಿಂದ ರಾಯರು ಬರೆದದ್ದು ಯಾರ ಕುರಿತು? ರಘುತ್ತಮರ ಹತ್ರ ಅಡಿಗೆ ಮಾಡುತ್ತಾ ಇದ್ದು ಅವರ ಅನುಗ್ರಹದಿಂದ ಒಂದು ಓದದೆ ಒಳಗಿಂದ ಹೊರಗೆ ಶಾಸ್ತ್ರ ಬಂದಂತಹ ವ್ಯಕ್ತಿಯನ್ನ ಕುರಿತು ರಾಯರಷ್ಟು ಗೌರವದಿಂದ ಹೇಳುತ್ತಾರೆ. ಹಾಗೆ ಬಂದಾಗ ಮತ್ತೆ ವಾದಿರಾಜರ ಅನುಗ್ರಹದಿಂದ ಆ ಬ್ರಾಹ್ಮಣನಿಗೆ ಇಡೀ ಎಲ್ಲ ಶಾಸ್ತ್ರ ಒಳಗಿದ್ದದ್ದು ಹೊರಗೆ ಬರುವುದರಲ್ಲಿ ಏನು ಆಶ್ಚರ್ಯ? ಅಷ್ಟು ಮಾತ್ರ ಬರಲಿಲ್ಲ, ಇನ್ನೇನು ಬಂತಯ್ಯ ಅಂದ್ರೆ 12 ವರ್ಷಗಳ ಕಾಲ ವಾದಿರಾಜರು ಏನು ಸ್ವಪ್ನ ವೃಂದಾವನಾಖ್ಯಾನ ಹೇಳಿದ್ರು ಎಲ್ಲ ಶ್ಲೋಕಗಳು ತಲೆಯಲ್ಲಿ ಚೆನ್ನಾಗಿ ಹೊಳೆಯುತ್ತಾ ಬಂತು. ಬರೇ ಹೊಳೆಯೋದು ಮಾತ್ರ ಅಲ್ಲ, 12 ವರ್ಷಗಳ ಕಾಲ ಯಾವ ಯಾವ ದಿನ ತನ್ನ ಸ್ವಪ್ನದಲ್ಲಿ ಯಾರ್ಯಾರು ಬಂದಿದ್ರು, ವಾದಿರಾಜರು ಯಾವ ಯಾವ ದಿನ ಯಾರ್ಯಾರಿಗೆ ಏನೇನು ಉಪದೇಶ ಕೊಟ್ಟರು, ಏನು ಸಪರೇಷನ್ ಸಹಿತವಾಗಿ ಹೊಳೆಯುತ್ತಾ ಇದ್ದವರಿಗೆ. ಅವಾಗವರು ಆ ಕಟ್ಟಿಟ್ಟ ಗ್ರಂಥವನ್ನ ತೆಗೆದು ವಿಭಾಗ ಮಾಡುತ್ತಾ ಇದ್ದಾರೆ. ಇದು ಇವರಿಗೆ ಹೇಳಿದ್ದು, ಇದು ಇವರಿಗೆ ಹೇಳಿದ್ದು, ಇದು ಇವರಿಗೆ ಹೇಳಿದ್ದು ಅಂತ ಎಲ್ಲ ಸಪರೇಷನ್ ಮಾಡಿ ಮಾಡಿ ಈ ಗ್ರಂಥಕ್ಕೆ ಅರ್ಥ ಇದು ಅಂದಾಗ ಜಗತ್ತೆಲ್ಲ ಬಾಯಿ ತೆಗೀತು. ಹೌದಾ ಅಂತ ನೋಡಿ ಆ ದೊಡ್ಡ ಗುರುಗಳ ಒಳಗಿನ ಸಾಮರ್ಥ್ಯ ಹೇಗಿರುತ್ತೆ. ಆ ಗ್ರಂಥವನ್ನ ಆವಾಗ ಅದಕ್ಕೆ ಅರ್ಥವನ್ನ ತಾವು ಹೇಳದ ತಮ್ಮ ಶಿಷ್ಯರಿಂದ ವ್ಯಾಖ್ಯಾನ ಬಡಿಸಿದರು. ಶ್ರೀಮುಷ್ಣಾಚಾರ್ಯರಿಂದ ವ್ಯಾಖ್ಯಾನ ಬರೆಸ್ತಾರೆ. ಆ ವ್ಯಾಖ್ಯಾನ ಪ್ರಸಿದ್ಧವಾಗಿದೆ. ಸರಿ, ಚೆನ್ನಾಗಿದೆ. ಇಷ್ಟರವರೆಗೂ ಆಖ್ಯಾನ ಗ್ರಂಥ ಹೇಗೆ ಬಂತು ಅಂತ ಗೊತ್ತಾಯಿತು. ಅದರಲ್ಲಿ ಏನಿದೆ ಅಂದ್ರೆ ಅದಕ್ಕೆ ವಾದಿರಾಜರೇ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಶ್ರೀಹರಿಯ ಮಹಿಮೆಯನ್ನ ಪ್ರತಿಯೊಂದು ಶಬ್ದ ಕೊಂಡಾಡಲಿಕ್ಕೆ ಬಂದಿದೆ ಹೇಳುತ್ತಾರೆ. ಈ ಆಖ್ಯಾನವನ್ನ ಬ್ರಾಹ್ಮಣನಿಗೆ ಪೂರ್ಣ ಉಪದೇಶ ಕೊಟ್ಟು ಅದು ಪೂರ್ಣ ಆದ ಮೇಲೆ ಆ ಈ ಗ್ರಂಥವೇ ಪದ್ಮ ಕಮಲ, ಈ ಕಮಲವನ್ನ ಹಯಗ್ರೀವನಿಗೆ ಅರ್ಪಿಸಿದೆ. ವಾದಿರಾಜರು ಹೇಳುತ್ತಾರೆ ಹಯಗ್ರೀವ ಈ ಗ್ರಂಥವೆಂಬ ಪುಷ್ಪವನ್ನ ಆಘ್ರಾಣಿಸಿ ಬಿಭ್ರತ್ ಸಮೂರ್ಧನಿ ತನ್ನ ತಲೆ ಮೇಲೆ ಇಟ್ಟುಕೊಂಡ. ಅಂದ್ರೆ ದೇವ್ರ ತಲೆ ಮೇಲೆ ಇಟ್ಕೋಬೇಕಾ ಅಂದ್ರೆ ನೀವೆಲ್ಲ ಇಲ್ಲಿಟ್ಟುಕೊಂಡು ಪೂಜಾ ಮಾಡಿ ಅಂತ ಹೇಳಲಿಕ್ಕೆ ತಲೆಯಲ್ಲಿ ಆ ಹೂವನ್ನ ಮುಡದ ಭಗವಂತ. ಆ ರೀತಿಯಲ್ಲಿ ಇಂಥ ಪವಿತ್ರವಾದ್ದು ಹಯಗ್ರೀವ ವಿದ್ಯಾ, ಇಡೀ ವೇದದಲ್ಲಿ ಹೇಳಿದ ಶ್ರೀಹರಿಯ ಮಹಾತ್ಮ್ಯವನ್ನ ಅಪರೂಪವಾಗಿ ಪ್ರತಿಪಾದನೆ ಮಾಡಿದ ಗ್ರಂಥವಿದು ಅಂತ ಹೇಳಿದರು. ಹೌದಾ, ಇನ್ನೇನಿದೆ? ಅವಾಗ ಹೇಳಿದರು ಇಡೀ ರುಜುಗಣಸ್ಥರಾದ ಮಹಾನುಭಾವರ ತಾಕತ್ತನ್ನ ಪರಿಚಯ ಮಾಡಿಕೊಟ್ಟ ಗ್ರಂಥವಿದು. ಅದರಲ್ಲಿ ಒಬ್ಬನಾದ ನಾನು, ಮುಂದೆ ವಾಯುಪದಕ್ಕೆ ನಾನು ಬರಲಿಕ್ಕಿದ್ದೇನೆ, ನನ್ನ ಮಹಿಮೆ ಎಂಥದ್ದು ಅಂತಲೂ ಇದು ತಿಳಿಸಿಕೊಡುತ್ತೆ. ಹೌದಾ ಸ್ವಾಮಿ, ಇನ್ನೇನಿದೆ? ಅವಾಗ ಹೇಳ್ತಾರೆ ನನ್ನ ಶಿಷ್ಯರಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಮಹಾನುಭಾವರಾದಂತಹ ದೇವತೆಗಳೆಲ್ಲ, ಅವರವರ ಸಾಧನೆಗಳೇನು ಎಲ್ಲ ವಿಷಯವನ್ನ ಇಲ್ಲಿ ಹೇಳಿದ್ದೇನೆ. ಇನ್ನೂ ನಮಗೇನೋ ಕನೆಕ್ಷನ್ ಬರ್ತಾ ಇಲ್ಲ, ಯಾರ್ದೋ ಯಾರ್ದೋ ಹೇಳ್ತಾ ಇದ್ದಾರೆ, ನಮಗೇನೋ ಆಗ್ತಾ ಇಲ್ಲ. ಅವಾಗ ಕೇಳು ಇನ್ನ ಏನಿದೆ? ಅವಾಗ ಹೇಳ್ತಾರೆ ಇಡೀ ಭೂಮಂಡಲದಲ್ಲಿರುವಂತಹ ಸಕಲ ಸಚ್ಚೇತನರ ಸಾಧನಾ ರಹಸ್ಯಗಳೆಲ್ಲ ಇದರಲ್ಲಿಟ್ಟಿದ್ದೇನೆ. ಹೇಗೆ ತಯಾರು ಮಾಡಿದ್ದೇನೆ ಅಂದ್ರೆ ಕೋಡ್ ವರ್ಡ್ಸ್, ಎಲ್ಲ ಕೋಡ್ ವರ್ಡ್ಸ್. ಈಗ ವೇದ, ವೇದದಲ್ಲಿ ಈ ಸೂಕ್ತ ಈ ಸೂಕ್ತ ಈ ಸೂಕ್ತ ಅಂತ ಬರುತ್ತೆ. ಆ ಸೂಕ್ತಗಳ ಮೊದಲನೇ ಅಕ್ಷರವೋ ಮಧ್ಯಾಕ್ಷರವೋ ಅವ್ರಿಗೇನೋ ಇಟ್ಟಿರ್ತಾರೆ, ಆ ಅಕ್ಷರಗಳು ಮಾತ್ರ ತಗೊಂಡು ಒಂದು ಪಂಕ್ತಿಯನ್ನ ಮಾಡಿದರೆ ಮೇಲ್ನೋಟಕ್ಕೆ ಪಂಕ್ತಿ. ಅವರು ಉಪದೇಶ ಕೊಟ್ಟರೆ ಇಡೀ ವೇದಗಳ ಕೋಡ್ ವರ್ಡ್ ಟೋಟಲ್ ಎಷ್ಟು, ಒಂದು 20 ಸೂಕ್ತಗಳನ್ನು ಒಂದು ಪಂಕ್ತಿಯಲ್ಲಿ ಪೂರ್ಣಿಸಿರ್ತಾರೆ. ಈ ತರ ಮಾಡಿದ್ದೇನೆ. ದೇವತೆಗಳು, ಇಂದ್ರದೇವರು ತಮ್ಮ ಸಭೆಯಲ್ಲಿ ಸಿಂಹಾಸನದ ಮೇಲೆ ಈ ಗ್ರಂಥವನ್ನಿಟ್ಟು ಆರತಿ ನನ್ನೆದುರಿಗೆ ಮಾಡಿದನಯ್ಯ ಅಂತ ವಾದಿರಾಜರು ಆ ವೃಂದಾವನಾಚಾರ್ಯರಿಗೆ ಉಪದೇಶ ಕೊಡುತ್ತಾರೆ. ನೋಡಯ್ಯ ಇಷ್ಟು ಮಹಿಮೆ. ಕೊನೆ ಹೇಳುತ್ತಾರೆ ಹೌದೋ ಇಷ್ಟು ಮಹಿಮೆ ನಿಂದ ನಂದಲ್ಲಯ್ಯ ಹಯಗ್ರೀವನದ್ದು ಅಂತ ಕೊನೆಗೊಳಿಸ್ತಾರೆ. ಎಂಥ ಅಪರೂಪದ ಅನುಸಂಧಾನ ಹೇಳುತ್ತಾರೆ ಅದರಲ್ಲಿ. ಅಲ್ಲ ನಾನು ಮಾಡ್ಲಾ ಅವ್ರು ಮಾಡ್ಲಾ ಹಾಗ ಹೀಗ ಗೊಂದಲ ಗೊಂದಲ ನಮ್ಮ ಜೀವನ ಎಲ್ಲ. ಉತ್ತರ ಕೊಡ್ತಾರೆ. ತಥಾ ತಥಾ ಭವತ್ತೇವ ಹರಿಕರ್ತ ಯಥಾ ಯಥಾ. ಸ್ವಾಮಿ ಪ್ರಧಾನ ಕರ್ತೃ ಅವನೇ, ಇವರೆಲ್ಲ ಪರಾಧೀನ ಕರ್ತೃರು. ಎಲ್ಲ ಸ್ವಾಮಿ ನಿಂತು ಹೇಗೆ ಮಾಡಿಸಿದ್ರೆ ಹಾಗಾಗುತ್ತೆ, ಚಿಂತೆ ಮಾಡಬೇಡಿ. ಅದನ್ನೇ ನಮ್ಮ ಗುರುಗಳು ದೊಡ್ಡವರು ಹೇಳಿದ್ರು ಒಂದು ಮಾತಲ್ಲಿ, ಇಟ್ಟಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಆ ವೃಂದಾವನಾಖ್ಯಾನದಲ್ಲಿ ಏನಿದೆ ಅಂದರೆ, ದೇವರ ಪರಿಚಯ ಮಾಡುವಂತಹ ಇಡೀ ಸೂಕ್ತಗಳ ನಾಲ್ಕು ವೇದಗಳ ವ್ಯಾಖ್ಯಾನ ಬೇಕೂತಿದೆ. ಎರಡನೆಯದೇನಿದೆ, ವಾಯುದೇವರ ವಾದಿರಾಜರ ಮಹಿಮೆಯನ್ನು ಪ್ರತಿಪಾದನೆ ಮಾಡುವಂತಹ ಎಲ್ಲಾ ವಿಷಯಗಳು ಇಲ್ಲಿಕ್ಕೋತಿವೆ. ಮೂರನೆಯದು, ಇಂದ್ರಪದಕ್ಕೆ ಯೋಗ್ಯರಾಗಿರತಕ್ಕಂಥ ವೃಂದಾವನಾಚಾರ್ಯ ಮೊದಲಾದಂತಹ ದೇವತೆಗಳ ಸಾಧನೆಗಳೆಲ್ಲ ಇಲ್ಲಿ ಕೂತಿವೆ. ನಾಲ್ಕನೆಯದೇನಯ್ಯ, ನಮ್ಮ ನಿಮ್ಮ ಸಾಧನೆಗಳೆಲ್ಲ ಕೂಡ ಇಲ್ಲಿ ಕೂತಿದೆ. ಪ್ರಶ್ನೆ ಬಂದಿತ್ತಲ್ಲ, ನನಗೆ ಹಿಂದಿನ ಜನ್ಮದ ನೆನಪು, ಅಲ್ಲೇನು ಸಾಧನೆ ಆಗಿತ್ತು, ಎಷ್ಟರವರೆಗೆ ನಿಂತಿತ್ತು, ಯಾರುಗಳು ಗುರುಗಳಿದ್ರು, ಈಗ ಯಾರು ಬರ್ತಾರೋ, ಅವೆಲ್ಲ ಪ್ರಶ್ನೆಗಳು ಬಂದರೆ ಅದಕ್ಕೆ ಅರಿ ಉತ್ತರ ಕೊಡುತ್ತಾರೆ. ಇದು ಪಾರಾಯಣ ಮಾಡುತ್ತಾ ಹೋಗು. ವಾದಿರಾಜರು ಸ್ವಪ್ನದಲ್ಲಿ ಎಲ್ಲ ಪುಟಗಳನ್ನು ತೆಗೆದು ತೋರಿಸ್ತಾರೆ. ಜನ್ಮ ಜನ್ಮದ ಪುಟಗಳನ್ನು ತೆಗೆದು ನೋಡು, ನೀನು ಹೀಗಿದ್ದೀಯಾ, ಹೀಗಿದ್ದೀಯಾ, ಹೀಗಾಗ್ತಾ ಇದೆ, ಹೀಗಾಗುತ್ತೆ ನೋಡ್ರಿ ಎಂದ್ರು. ಹಾಗಾಗುತ್ತೆ ಯಾರದ್ದು? ಅಲ್ಲ, ನಮ್ ನಿಮ್ದು ಕೂಡ ಇದೆಯಾ ಡೌಟ್. ಒಂದು ಗೊತ್ತು ನಮಗೆ, ಇವತ್ತು ಪ್ರವಚನಕ್ಕೆ ಇಲ್ಲಿ ಬಂದು, ಇದು ಯಾವಾಗ ಫಿಕ್ಸ್ ಆಗಿದ್ದು ಪ್ರವಚನ? ಅಲ್ಲ, ಇಲ್ಲಿ ಮಾಡಬೇಕು ಅಂತ ಒನ್ ಇಯರ್ ಬ್ಯಾಕ, ಒಂದು ತಿಂಗಳಾಯ್ತ, ಒಂದೂವರೆ ತಿಂಗಳ ಹಿಂದೆ. ಅಷ್ಟಕ್ಕಿಂತ ಮೊದಲು ಇಲ್ಲಿ ಪ್ರವಚನ ಅಂತೂ ತಲೆಯಲ್ಲಿದ್ದಿಲ್ಲ, ಅವಾಗ ಅಂದುಕೊಂಡು ಮಾಡಿದ್ದೆ. ಓದ್ತಾನೆ ಒಂದು ವಿಷಯ ಏನಂದ್ರೆ, ಇದು ಯಾವಾಗ ಫಿಕ್ಸ್ ಆಗಿತ್ತು, ಯಾರ್ಯಾರಿಲ್ಲಿ ಬರಬೇಕು ಅಂತ ನಿಮ್ಗೆ ಗೊತ್ತಾ? ಇನ್ವಿಟೇಷನ್ ಕೊಟ್ಟಿದ್ರೆ ಅಷ್ಟೇ, ಅದರಲ್ಲಿ ಬಹಳ ಜನ ಬರಲಿಲ್ಲ, ಕೆಲವರು ಬಂದರು. ಅಂದ್ಕೊಳ್ದಾಗ ಬಂದವರು ತುಂಬಾ ಜನ ಇರ್ತಾರೆ, ಹೌದಾ? ಯಾರು ಬರಬೇಕು, ಯಾರು ಬರಬಾರದು, ಇದು ಮೊದಲು ಯಾವಾಗ ಫಿಕ್ಸ್ ಆಗಿತ್ತು ಗೊತ್ತಾ? ನಾವು ದೇವರ ಹೊಟ್ಟೆಯಿಂದ ಹುಟ್ಟಲಿಕ್ಕೆ ಮೊದಲೇ ಸ್ವಾಮಿ ಫಿಕ್ಸ್ ಮಾಡಿದ. ಮತ್ತೆ ಅವಾಗೆ ಫಿಕ್ಸ್ ಆಗಿತ್ತು. ಏನೋ ಇಟ್ಟು ಮಾಡುವಲ್ಲಿ ಈ ಜನ ಸೇರ್ತಾರೆ, ಈ ಆಚಾರ ಬರ್ತಾರೆ, ಪ್ರವಚನ ಹೀಗಾಗುತ್ತೆ ಎಂಬುದು ಇದು ಸುಳ್ಳು ಹೇಳ್ತಾ ಇಲ್ಲ, ಎಕ್ಸಾಗರೇಷನ್ ಅಲ್ಲ, ಇಟ್ ಇಸ್ ಅ ಫಿಕ್ಸ್ಡ್ ಥಿಂಗ್. ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಅವನ ತಲೆಯಲ್ಲಿ ಆ ಫಿಕ್ಸ್ ಕಂಪ್ಯೂಟರ್, ಅಂತ ದೊಡ್ಡ ಕಂಪ್ಯೂಟರ್ ಅವನು. ಮತ್ತೆ ಅಂಥವನ ಹತ್ರ ಇರುವ ವಾದಿರಾಜರು ಎಲ್ಲರ ವಿಚಾರ ಹೇಳಲಿಕ್ಕೆ ಏನಡ್ಡಿ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೆ ಹೇಳುತ್ತಾ, ಹಯಗ್ರೀವ ಅನುಗ್ರಹೇಣ, ಅವನ ಅನುಗ್ರಹದಿಂದ ಎಲ್ಲ ಗೊತ್ತಾಗ್ತಾ ಇದೆ ನನಗೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇದೇ ವಾದಿರಾಜರೇ ತಮ್ಮ ಕುರಿತು ಹೇಳುತ್ತಾ, ಜಾತಿಸ್ಮರಣ ಶೀಲೋಹಂ ಹಯಗ್ರೀವಸ್ಯ ಚಾಜ್ಞಯ, ನಾನು ಪ್ರತಿಯೊಬ್ಬ ಜೀವರಾಶಿ ಯಾರು ಏನು ಎಂಥವ ಅವನ ಸ್ವರೂಪ ಏನು ಎಲ್ಲ ನನಗೆ ಗೊತ್ತು. ಹೌದಾ? ನಿಮಗ್ ಗೊತ್ತಾ ಅಂದ್ರೆ ತೋರಿದ್ದೆ ಒಬ್ಬರಿಗೆ ಅವ್ರನ್ನ ಕೇಳಿ ಅಂತಾರೆ. ಯಾರೊಬ್ಬರು ಅಂದ್ರೆ ವೈಕುಂಠದಾಸರು, ಬೇಲೂರು ವೈಕುಂಠದಾಸರಿದ್ದರಲ್ಲ, ಅವರ ಹತ್ರ ವಾದಿರಾಜರು ಹೋಗ್ತಾರೆ. ಹೋದಾಗ ವೈಕುಂಠದಾಸರ ತೊಡೆಯ ಮೇಲೆ ದೇವರೇ ಬಂದು ಆಟ ಆಡುತ್ತಾ ಇರ್ತಾರೆ ಚಿಕ್ಕ ಮಗುವ. ಅವರಿಗೆ ಮಕ್ಕಳೇ ಇದ್ದಿರಲ್ಲ, ಅಂಥ ಕಾಲಕ್ಕೆ ಆಟ ಆಡ್ತಾ ಇದ್ರೆ ಅವರು ಯಾವುದೋ ಮಗು ಬಂದು ಹೋಗ್ತಾ ಇದೆ ಅಂದುಕೊಂಡ್ರಷ್ಟೇ ಹೊರತು ದೇವರು ಎಂಬ ಎಚ್ಚರ ಅವರಿಗೆ ಇದ್ದಿಲ್ಲಂತೆ. ವಾದಿರಾಜರು ಬಂದ ಕೂಡಲೇ ಈ ಮಗು ಆಡೋದು ಇವರು ನೋಡಿದ ಕೂಡಲೇ ಓಡ್ಲಿಕ್ಕೆ ಶುರು ಮಾಡಿತು. ಹಿಡ್ಕೊಂಡು ಬಿಟ್ರಂತೆ ಆ ಮಗುವನ್ನ, ಎಲ್ಲಿ ಓಡ್ತೀಯಾ ಅಂತ. ಇವರಂದ್ರು, ಯಾವುದೋ ಮಗು ಸ್ವಾಮಿ ಬಂದಿದೆ ಆಡ್ತಾ. ಯಾವುದೋ ಮಗು ಅಲ್ಲಯ್ಯ ಹೇಳ್ತಾರೆ, ಅಂಕದಲ್ಲಿ ಇಪ್ಪ ಶಿಶುವನ್ನ ಕಂಡು ಶಂಖ ಚಕ್ರಾಂಕಿತ ಇವನೆಂದು ನನಗೆ ಪ್ರಾಜನ್ಮದಲ್ಲಿ ಹೇಳ್ದೆ. ಅವರೇ ವೇಣುಗೋಪಾಲದಾಸರಾಗಿ ನಮ್ಮ ವಿಜಯದಾಸರ ಶಿಷ್ಯರಾಗಿ ಬಂದಾಗ ವಾದಿರಾಜರ ಮುಂದೆ ನಿಂತು ಕೊಂಡಾಡುತ್ತಾರೆ. ಏನಂತ ಕೊಂಡಾಡ್ತಾರಪ್ಪ ಅಂದ್ರೆ, ನನಗೆ ಹಿಂದಿನ ಜನ್ಮದಲ್ಲಿ ನೀವೇ ದೇವರು ಅಂತ ಪರಿಚಯ ಮಾಡಿಸಿಕೊಟ್ಟದ್ದಲ್ಲ, ನಾನು ಯಾರು ಅಂತ ತೋರಿಸಿಕೊಟ್ಟದ್ದು ನೀವೇ ಅಂತ ಹೇಳ್ತಾರೆ. ಅಷ್ಟು ಹೇಳಿ ಮುಗಿಸಿಲ್ಲ, ಆ ಹಾಡಲ್ಲೇ ಹೇಳುತ್ತಾರೆ, ಶ್ವೇತದ್ವೀಪದಲ್ಲಿ ಶ್ರೀಹರಿ, ಬ್ರಹ್ಮ, ನೀವು, ವಾಯುದೇವರು, ರುದ್ರದೇವರು ಹೇಗೆ ಅಲ್ಲಿದ್ದೀರೋ ಹಾಗೆ ವೃಂದಾವನದಲ್ಲಿ ಇದ್ದೀರಿ ಅಂತ ಅವರು ಕಂಡು ಸ್ತೋತ್ರ ಮಾಡುತ್ತಾರೆ. ಅದನ್ನೇ ಹೇಳುತ್ತಾರೆ, ಶ್ವೇತದ್ವೀಪೇ ಯಥಾ, ಶ್ವೇತದ್ವೀಪದಲ್ಲಿ ಹೇಗೆ ದೇವರು, ವಾಯುದೇವರು, ನಾನು, ಅದರ ರುದ್ರದೇವರು ಎಲ್ಲ ಸಂತೋಷವಾಗಿದ್ದೇವೋ, ಆ ದೇವರನ್ನು ನೋಡುತ್ತಾ ಇಲ್ಲೂ ಹಾಗೆ ಇದ್ದೇವೆ ಅಂತ ವಾದಿರಾದರು ಹೇಳಿದ್ದಕ್ಕೆ ಪ್ರಿಂಟ್ ಅಲ್ಲಿ ನಾನು ನೋಡಿದೆ ಅಂತ ಹೇಳ್ತಾರೆ. ಹಾಗೆ ಗುರುಜಗನ್ನಾಥ ದಾಸರು ರಾಜ ಪರಿಚಯ ಇದೆಯಾ? ಇಷ್ಟು ಪರಿಚಯ ಮಾಡಿಕೊಡ್ತೇನೆ. ಏನೂ ಓದದೆ ಇದ್ದು 22 ವರ್ಷದವರೆಗೂ ಓ ಅಂದ್ರೆ ಠಾ ಬಾರದೇ ಇರುವಂತಹ ವ್ಯಕ್ತಿಗೆ ರಾಯರು ಕಾಣಿಸಿ, ಯುವರಾಮಪುರ ಅಪ್ಪ ಅವರು ಕಾಣಿಸಿ ನಾಲಿಗೆಯ ಮೇಲೆ ಬೀಜಾಕ್ಷರ ಬರೆದ ಕೂಡಲೇ ವೇದಾರ್ಥಗಳೆಲ್ಲ ಹೊರಗೆ ಬಂದಂತಹ ವ್ಯಕ್ತಿಯ ಹೆಸರೇ ಗುರು ಜಗನ್ನಾಥ ದಾಸ. ಅವ್ರು ಹೇಳುತ್ತಾರೆ ರಾಘವೇಂದ್ರ ವಿಜಯ ಕನ್ನಡದಲ್ಲಿ ಬರೀತ, ರಾಘವೇಂದ್ರರ ಪಾದ ಪದುಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ ಓದದಲೆ ಎನಗೆ ಬ್ರಹ್ಮವಿದ್ಯೆಯು ಬಂತು ಹೇಳುತ್ತಾರೆ. ಅಂಥ ಮಹಾನುಭಾವರು ವಾದಿರಾಜರ ಮುಂಭಾಗದಲ್ಲಿ ನಿಂತು ಹೇಳುತ್ತಾರೆ, ಪಂಚವೃಂದಾವನದಿ ಮಧ್ಯದಿ ಪೊಳೆವನ ಮಿಂಚಿನಂದದಿ ಪೊಳೆವ ದೇವನ ಕಂಡೆ ರಾಜರ ಕಂಡೆ ಅಂತ. ಅಂಥ ನೋಡಿ, ಇದೊಂದು ವಿಶೇಷ. ಭೂಮಂಡಲದಲ್ಲಿ ಮಾಧ್ವ ಸಂಪ್ರದಾಯದ ಯತಿಗಳಿಗೆ ಯಾರಿಗೂ ಕೂಡ ಇಲ್ಲದೇ ಇರುವ ರೀತಿಯಲ್ಲಿ 5 ವೃಂದಾವನ ಒಬ್ಬರಿಗಿದೆ. ಅದೊಂದೇ ತೋರುತ್ತೆ, ಇವರು ಪ್ರತ್ಯೇಕ ಎಲ್ಲರಿಗಿಂತ ಅಂಬುದು ತೋರುತ್ತೆ. ಅಲ್ಲ, ಇರೋದು ಮಧ್ಯ ವೃಂದಾವನದಲ್ಲಿ, ಮಿಕ್ಕನಾಥ ವೃಂದಾವನ ಯಾಕೆ ಇಟ್ಕೊಂಡ್ರು ಅಂದ್ರೆ ಕಣ್ಣು ತೆಗೆದು ನೋಡ್ರಿ, ನಾನೇ 5 ರೂಪಗಳಿಂದ ಇದ್ದೇನೆ. ವೃಂದಾವನಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ, ನಾನು 5 ರೂಪಗಳಿಂದ ಅಲ್ಲ 30 ರೂಪಗಳಿಂದಿದ್ದಾರೆ ವಾದಿರಾದರು. ಹೇಗೆ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, 5 ರೂಪಗಳು. ಆ 5 ರೂಪಗಳಿಂದ ಅಂದ್ರೆ ಭಾವಿ ಸೇರಿಸಿಕೊಳ್ಳಿ, ಆ 5 ರೂಪಗಳಿಂದ ಒಂದೊಂದು ರೂಪದಿಂದ 5 ಹೊರಟವೆ. ಪ್ರಾಣ, ಪ್ರಾಣನಿಂದ ಹೊರಟ ರೂಪಗಳು ಪ್ರಾಣ ಪ್ರಾಣ, ಪ್ರಾಣ ಅಪಾನ, ಪ್ರಾಣ ವ್ಯಾನ, ಪ್ರಾಣ ಉದಾನ, ಪ್ರಾಣ ಸಮಾನ. ಹಾಗೆ 2ನೇ ವೃಂದಾವನದಲ್ಲಿ ಅಪಾನ, ಅಪಾನ ಪ್ರಾಣ, ಅಪಾನ ಅಪಾನ, ಅಪಾನ ವ್ಯಾನ, ಅಪಾನ ಉದಾನ, ಅಪಾನ ಸಮಾನ. ಹಾಗೆ 5 ವೃಂದಾವನದಲ್ಲಿ ಒಂದು ಸೆಂಟರ್ ಅಲ್ಲಿ, ಮಿಕ್ಕದ್ದು 5. ಆ ಪ್ರಕಾರ ಎಷ್ಟಾಯಿತು? 30 ರೂಪಗಳು. ಹಾಗೆ ದೇವರು ನಿಂತಿದ್ದಾರೆ, ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ನನ್ನ 30 ರೂಪಗಳಲ್ಲಿ ಭಗವಂತ 30 ರೂಪಗಳಿಟ್ಟು ಈ ವೃಂದಾವನದಲ್ಲಿ ನಿಂತಿದ್ದಾರೆ ಅಂತ ವಾದಿರಾಜರು ಹೇಳಿದ್ದು ಕಂಡವರು ಸ್ತೋತ್ರ ಮಾಡಿದ್ದು. ವಿಜಯರಾಯರು ಬೇರಿಯನ್ನ ಹೊಡೆದು ಹೇಳುತ್ತಾರೆ, ಲಂಡಮತಗಳ ತುಂಡು ಮಾಡಿದ ಉದ್ದಂಡ ಮಹಿಮರ ಭಾವಿ ಅಜನ ಪದಕ್ಕೆ ಸಲ್ಲುವವರ. ಮುಂದೆ ವಾಯು ಪದಕ್ಕೆ ಬರುತ್ತಾರೆ, ಹೇಳುತ್ತಾರೆ ಅಜ ತಾನು ಮೋಕ್ಷಕ್ಕೆ ಹೋದ ಕೂಡಲೇ, ಹೊರಟ ಕೂಡಲೇ ವಾಯುದೇವರು ಅಜಪದಕ್ಕೆ ಬರುತ್ತಾರೆ. ಆ ಅಜಪದಕ್ಕೆ ಬಂದ ವಾಯುದೇವರ ಪದಕ್ಕೆ ಇವರು ಬರುತ್ತಾರಯ್ಯ. ನಿಜ ಪದ ಸಲ್ಲುವುದು ನಿಜ ನಿಜವೇ ನಿಜವೆಂದು ನಿತ್ತದಿ ಕೊಂಡಾಡಿ ಚೆನ್ನಾಗಿ ಹೇಳುತ್ತಾರೆ. ನಮ್ಮ ಇಂಥ ವಾದಿರಾಜರನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳಿದವ ಬೊಮ್ಮರಕ್ಕಸ ಕಾಣೋ ವಿಜಯ ವಿಠಲವಲ್ಲ ಅಂತ ಬಾಂಬೆ ಹಾಕಿಡ್ತಾರೆ ಅಂತ ನಾವಲ್ಲಿ ಹೇಳಿದ್ದು ವಿಜಯದಾಸರು ಹೇಳುತ್ತಾರೆ. ಆ ರೀತಿಯಲ್ಲಿ ಆ ಮಹಾನುಭಾವರು ಎಲ್ಲರ ಸಾಧನೆಯನ್ನೂ ಇಲ್ಲಿಟ್ಟಿದ್ದಾರೆ. ಅಂತ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಏನಾದರೂ ಚೂರು ಹೇಳ್ರಿ, ಒಂದು ಶ್ಲೋಕ ಆದರೂ ಹೇಳ್ರಿ, ಇಷ್ಟೊತ್ತು ಅದರ ಮಹತ್ವ ಹೇಳಿದ್ದೀರಾ, ಒಳಗೇನಾದರೂ ಒಂದು ಚೂರು ಹೇಳಿ ಅಂದ್ರೆ ಹಾ ನೋಡಿ ಅಂತ ಹೇಳ್ತಾರೆ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸುಗ್ರೀವಾಭಯದಂ ಸಮ್ಯಗುಗ್ರಸೇನ ವಿಭೂದಿದಂ ಉಗ್ರ ವಿಗ್ರಹ ಅಂತಾರಂ ಭಕ್ತಾಭಯಕರಗ್ರಹಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ. ಈ ವೃಂದಾವನದಲ್ಲಿ ನಿಂತ ದೇವರ ಸ್ತೋತ್ರ ಮಾಡುತ್ತಾ ಇದ್ದೇನೆ. ಅವರು ಶುರು ಮಾಡುತ್ತಾರೆ ಮೊದಲಲ್ಲಿ ಅಂದ್ರೆ ತಮ್ಮ ಮೇಲೆ ವೃಂದಾವನ ಕಮಲದಲ್ಲಿ ಕೂತಿರುವ ಹಯಗ್ರೀವನ ಸ್ತೋತ್ರ ಮಾಡುತ್ತಾರೆ. ಹಯಗ್ರೀವಂ, ಆ ಹಯಗ್ರೀವನ ನಮಸ್ಕಾರ ಮಾಡುತ್ತಾ ಇದ್ದೇನೆ. ಎಂಥವ ಇವ ಚಿದಾನಂದ ವಿಗ್ರಹಂ, ಜ್ಞಾನಾನಂದಮಯನಾದ ಸ್ವಾಮಿ. ಒಟ್ಟಾರೆ ಮಂಗಳಾಚರಣ ಶ್ಲೋಕದಲ್ಲಿ ಮೊದಲು ಏನು ಹೇಳುತ್ತಾರೆ, ಇಡೀ ಗ್ರಂಥದಲ್ಲಿ ಏನು ಹೇಳುತ್ತೇನೋ ಅದನ್ನ ಚೂರು ಇಲ್ಲಿ ಹೇಳುತ್ತೇನೆ. ಅದು ಸಂಪ್ರದಾಯ. ಏನು ಹೇಳಿದ್ರಿ ಇಲ್ಲಿ? ಹಯಗ್ರೀವನ ಕುರಿತೇ ಹೇಳುತ್ತೇನೆ. ಹೇಗೆ ಹೇಳ್ತೀರಾ ಅಂದ್ರೆ ಮಿಕ್ಕವರ ಕುರಿತು ಹೇಳಲ್ವಾ ಅಂದ್ರೆ ಹಯಗ್ರೀವನ ಕುರಿತು ಹೇಳುತ್ತೇನೆ, ಮಿಕ್ಕವರಲ್ಲಿ ನಿಂತು ಆಟ ಆಡಿಸುವ ಹಯಗ್ರೀವನ ಕುರಿತು ಹೇಳುತ್ತೇನೆ, ಬಿಂಬರೂಪಿಯ ಕುರಿತು ಹೇಳುತ್ತೇನೆ, ಹೊರಗಿನ ರೂಪದ್ದು ಹೇಳುತ್ತೇನೆ, ಹೊರಗಿನ ರೂಪದ ದೇವರ ಆಟದ ಕುರಿತು ಹೇಳುತ್ತೇನೆ, ಎಲ್ಲರೊಳಗೆ ನಿಂತು ಆಡಿಸುವ ದೇವರ ಆಟವನ್ನು ಹೇಳುತ್ತೇನೆ. ಎರಡೂ ರೂಪದ ಆಟ ನೋಡಿದವರ ಕಣ್ಣೇ ಸಾರ್ಥಕ. ಅದಕ್ಕೆ ನಮಗೆ ಎರಡು ಕಣ್ಣು ಯಾಕೆ ಕೊಟ್ಟರು ಅಂತ ಪ್ರಶ್ನೆ ಹೇಳಿದ್ರು. ಒಂದು ಕಣ್ಣಿಂದ ದೇವರ ಹೊರಗಿನ ರೂಪ ವ್ಯಾಪಾರ ನೋಡಿ, ಇನ್ನೊಂದು ಕಣ್ಣಿಂದ ಒಳಗಣ್ಣಿಂದ ಸ್ವಾಮಿಯ ಬಿಂಬನ ವ್ಯಾಪಾರವನ್ನು ಚಿಂತನೆ ಮಾಡಿ. ಎರಡು ಕಣ್ಣು ಅಂದ್ರೆ ಇದೊಂದು ಇದೊಂದು ಹೇಳಿಲ್ಲ ನಾನು, ಈ ಎರಡೂ ಸೇರಿ ಒಂದೇ ಕಣ್ಣೇ, ಹೊರಗಿನ ಕಣ್ಣು, ಒಳಗಿನ ಕಣ್ಣು, ಹೊರಗಿನ ಕಣ್ಣು ಅಂತ. ಅದಕ್ಕೆ ಹೊರಗಿನ ಕಣ್ಣಿಂದ ಹೊರಗಿನ ದೇವರ ರೂಪ ಚಿಂತನೆ ಮಾಡಿ, ಒಳಗಿನ ಕಣ್ಣಿಂದ ಒಳಗಿರುವ ದೇವರ ರೂಪ ಚಿಂತನೆ ಮಾಡಿ, ಅದನ್ನೆಲ್ಲ ಹೇಳಿಕೊಡುತ್ತಾರೆ. ಹಯಗ್ರೀವಂ ಚಿದಾನಂದ ವಿಗ್ರಹಂ, ವಿಗ್ರಹಂ ಅಂದ್ರು ಜ್ಞಾನ ಆನಂದಮಯ ಮೂರ್ತಿವ ಅಂದ್ರು. ವಿಗ್ರಹಂ ಅಂತ ಹೇಳ್ತಾರೆ, ವಿಗ್ರಹ, ಗ್ರಹ ಅಂದ್ರೆ ಜ್ಞಾನ, ವಿಶೇಷವಾದ ಜ್ಞಾನ ಅಂದರೆ ಅಪರೂಪದ ತತ್ವಜ್ಞಾನವನ್ನ ಕೊಡತಕ್ಕಂತ ಹಯಗ್ರೀವನಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ. ಇನ್ನ ದಶಗ್ರೀವ ಛಿದಂ, ಪಕ್ಕದಲ್ಲಿ ಹನುಮಂತ ದೇವರು ಅಲ್ಲಿ ರಾಮದೇವರು ಕಾಣಿಸ್ತಾ ಇದ್ದಾರೆ. ಇನ್ನೊಂದು ವಿಷಯ ಗೊತ್ತು, ವಾದಿರಾಜರು ಪ್ರಾಣ ಬಿಟ್ಟ ಮೇಲೆ, ಇವಾಗೆಲ್ಲರೂ ಕೂಡ ಸ್ವಾಮಿಗಳು ಅಂದ್ರೆ ಪ್ರಾಣ ಬಿಟ್ಟ ಮೇಲೆ ವೃಂದಾವನ ರೆಡಿ ಆಗುತ್ತೆ. ಯಾರಾದ್ರೂ ಬದುಕಿರೋ ಕಾಲಕ್ಕೆ ವೃಂದಾವನ ಮಾಡಿಸ್ಕೊಂಡ್ರ ಇಬ್ರೇ, ಒಂದು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ಇಬ್ಬರೇ ಬದುಕಿರೋ ಕಾಲಕ್ಕೆ ವೃಂದಾವನ ರೆಡಿ ಮಾಡಿಸ್ಕೊಂಡಿದ್ದವರು, ಹೀಗಿರಬೇಕು ಅಂತ ಮಾಡಿದವರು ಇಬ್ಬರೇ ಪ್ರಾಯಶಃ. ಇನ್ನ ಆ ವೃಂದಾವನ ಮಾಡಿಸಿ ಆ ವೃಂದಾವನದಲ್ಲಿ ಹನುಮ ಭೀಮ ಮಧ್ವರನ್ನ ಹಯಗ್ರೀವ ದೇವರನ್ನ ಕೆತ್ತಿಸಿ ಆ ವೃಂದಾವನದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದವರೇ ವಾದಿರಾಜರು. ಐದು ವೃಂದಾವನಗಳನ್ನ ಸತತ ಅಲ್ಲಿ ಭಗವಂತನ ಚಿಂತನೆ ಮಾಡಿ ಜಪ ಮಾಡುತ್ತಾ ಕೂಡತಾ ಇದ್ರಂತ ವೃಂದಾವನದಲ್ಲಿ. ಇರೋ ಕಾಲಕ್ಕೆ ಹೋದ ಮೇಲೆ ಕೂತದ್ದಲ್ಲ, ಇರೋ ಕಾಲಕ್ಕೆ ಅಲ್ಲಿ ಕೂಡತಾ ಇದ್ರಂತೆ. ಅದೆಷ್ಟು ಸನ್ನಿಧಾನ ಇರಬೇಕು. ಅಲ್ಲಿ ಆ ಮುಖ್ಯ ಪ್ರಾಣ ದೇವರೊಳಗಿರತಕ್ಕಂತಹ ರಾಮಚಂದ್ರನಿಗೆ ನಮಸ್ಕಾರ ಮಾಡುತ್ತಾರೆ. ಏನಂತ, ದಶಗ್ರೀವಚ್ಛಿದಂ, ಆ ರಾವಣಾಸುರನನ್ನ ಕೊಂದವ ಅಂದ್ರು. ಅಯ್ಯೋ ರಾಮ ಮಂಗಳ, ಅವರೇ ಮಾಡಿದ್ರು. ಒಬ್ಬ ಮಾಘ ಕಾವ್ಯ ಪಂಡಿತ ಮಾಡಿದ್ದ, ಶಿಶುಭ ಅಲವಧ ಅಂತ ಮಾಡಿದ್ದ. ಅದಕ್ಕೆ ಮೆರವಣಿಗೆ ಆಗ್ತಾ ಇದ್ರೆ ಅಯ್ಯೋ ರಾಮ ಅಮಂಗಳ ಶಿಶುಪಾಲ ವಧ ಏನು ರುಕ್ಮಿಣೇಶ ವಿಜಯ ಅಂತ ಮಾಡುತ್ತೇನೆ. ಮತ್ತೆ ಇಲ್ಲಿ ನೋಡಿದ್ರೆ ರಾಮಚಂದ್ರ ಸೀತಾಪತಿ ರಾಮಚಂದ್ರ ನಮಸ್ಕಾರ ಮಾಡ್ತಾನೆ, ಇಲ್ಲ ದಶಕಂಠನನ್ನ ಕೊಂದವ ಅಂದ್ರು. ಅಲ್ಲ ಸ್ವಾಮಿ ಅಮಂಗಳ, ಅಲ್ಲಯ್ಯ ಇದು ಮಂಗಳ ಅಂದ್ರು. ಏನು ಮಂಗಳ ಅಂದ್ರೆ, ಆ ದಶಕಂಠ ಎಲ್ಲೋ ಇಲ್ಲ, ನಿಮ್ಮೊಳಗೆ ಕೂತಿದ್ದಾನೆ, ಅವಾಗ ಸತ್ತವ ಇಲ್ಲಿ ಚೆನ್ನಾಗಿ ಬದುಕಿದ್ದಾನೆ. ಒಂದಲ್ಲ ಎಷ್ಟು ಜೀವರಾಶಿಗಳಿದ್ದಾರೆ, ಅಕ್ಷರ ಹೊಡೆದಿದ್ದಾರೆ. ಅವನ ಹತ್ತು ತಲೆಗಳು ಯಾವುದು? ಅನ್ನ ಮದ, ಅರ್ಥ ಮದ, ಅಖಿಳ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪ ಮದವೋ, ಅಷ್ಟ ಮದಗಳು, ಅಹಂಕಾರ ಮಮಕಾರ. ಹತ್ತು ತಲೆ ರಾವಣಾಸುರನಿಗಿದೆ, ಇಲ್ಲಿ ಬದುಕೇ ಇದ್ದಾನೆ. ಇಂಥ ರಾವಣಾಸುರ ಸಂಹಾರ ಆಗಬೇಕು, ಅದಕ್ಕೆ ರಾಮಚಂದ್ರನನ್ನ ರಾವಣಾಸುರನನ್ನ ಕೊಂದವ ಅಂತ ಚಿಂತನೆ ಮಾಡಿದರೆ ಆ ರಾಮ ಇಲ್ಲಿ ರಾವಣನನ್ನ ಕೊಲ್ಲುತ್ತಾನೆ. ಇನ್ನ ಪಕ್ಕಕ್ಕೆ ಬಂದರು ಭೀಮಸೇನ ದೇವರಲ್ಲಿ. ಶಾಪಾತ್ ಮಣಿಗ್ರೀವ ವಿಮೋಚನಂ, ಅಲ್ಲಿ ಗೋಪಾಲಕೃಷ್ಣ ಚಿಂತನೆ ಮಾಡುತ್ತಾರೆ. ಎಂಥ ಕೃಷ್ಣ ನಾವು ಯಾವಾಗ ಮಾಡಲ್ ನೋಡಿ. ಒಂದು ವೇಳೆ ವೇಣು ಬಾರಿಸುವಂತಹ ಒಂದು ಕಾಲು ಈಚೆ ಹಾಕಿರುವಂತಹ ಕೃಷ್ಣನ ಚಿಂತನೆ ಮಾಡ್ತೀವಿ, ಇಲ್ಲ ಉಡುಪಿ ಕೃಷ್ಣ ಚಿಂತನೆ ಮಾಡ್ತೀವಿ. ಇದು ಯಾವುದೂ ಅಲ್ಲ, ಒರಳಿಗೆ ಹಗ್ಗ ಹಾಕಿ ಕಟ್ಟಿ ಹೊಟ್ಟೆಗೆ ಕಟ್ಟಿಸಿಕೊಂಡ ಸ್ವಾಮಿ ಇದ್ದಾನಲ್ಲ ಅವರ ಚಿಂತನೆ ಮಾಡ್ತಾ ಇದ್ದಾರೆ. ಇದೇನಪ್ಪ ಹಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಹೇಳ್ತಾರೆ, ಆ ಒರಳನ್ನ ಸೆಳ್ಕೊಂಡು ಹೋಗಿ ಏನ್ ಮಾಡಿದ, ವೃಕ್ಷಗಳಂತೆ ಬೆಳೆದು ನಿಂತಿರುವ ವೃಕ್ಷಗಳೊಳಿವ ಮಣಗ್ರೀವ ನಲಕೂಬರ ಮಣಿಗ್ರೀವ ಇಬ್ಬರದ್ರಲ್ಲ ಅವರ ಶಾಪ ವಿಮೋಚನ ಮಾಡಿದ. ಅವನ್ನ ಚಿಂತನೆ ಮಾಡಬೇಕಾ ಸ್ವಾಮಿಯನ್ನ ಅಂತ ಹೇಳ್ತಾರೆ ವಾದರಾಜರು. ದೇವರ ರೂಪಗಳೇ ಅಲ್ಲ, ಆದರೆ ಈ ಚಿಕ್ಕ ರೂಪ ಇದೆಲ್ಲ ಹುಡುಗನ ರೂಪ. ಸ್ಮರ ಕ್ಷಿಪ್ರ ಪ್ರಸಾದಂ ಅಂತ ಹೇಳ್ತಾ ಇದ್ದಾರೆ. ಈ ದೇವರ ಚಿಕ್ಕ ರೂಪ ಬೇಗ ಒಂದು ಬಿಡುತ್ತಪ್ಪ. ಈ ವೆಂಕಟೇಶ ಬಹಳ ಕಷ್ಟ ಒಳಿಯೋದು, ಇಬ್ರು ಒಂದೇ. ಆದರೆ ದೊಡ್ಡವರಿಗೆ ಎಷ್ಟು ಕೊಟ್ಟು ತೃಪ್ತಿ ಇರಲ್ಲ, ಇನ್ನ ಕೊಟ್ಟಿಲ್ಲ ಇನ್ನ ಕೊಟ್ಟಿಲ್ಲ ಅಂತಿರುತ್ತೆ. ಚಿಕ್ಕ ಕೊಡಿದ್ರೆ ಚಾಕ್ಲೇಟ್ ಕೊಟ್ಟರು ಸಾಕು ನಗ್ತಾ ಬಂದ್ಬಿಡುತ್ತಾರೆ. ಆ ತರ ದೇವ ಆ ಪ್ರವೃತ್ತಿಯನ್ನ ಆ ರೂಪದಲ್ಲಿ ತೋರುತ್ತಾನಂತೆ. ಮಧ್ವರಾಯರೇ ಆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುತ್ತಾರೆ. ಸಿದ್ಧಿ ವಿಘ್ನ ಮುಖ ದೋಷ ದೇಶಜಂ ಅಂತ ಹೇಳುತ್ತಾರೆ. ಅಂಥ ಕೃಷ್ಣನ ಚಿಂತನೆ ಮಾಡುತ್ತಾರೆ. ನಮ್ಮೊಳಗೂ ಅಹಂಕಾರ ಮಮಕಾರಗಳ ಮರ ಬೆಳೆದಿದೆ, ಅದಕ್ಕೆ ನಾವೇ ಮರದಂತೆ ಇದ್ದೇವೆ ಹರಿಯೇ. ಈ ಜಡತ್ವ ಪರಿಹಾರ ಮಾಡು ಅಂತ ಕೃಷ್ಣನ ಭೀಮಸೇನರ ಉಪಾಸ್ಯಮೂರ್ತಿ ಆ ಕೃಷ್ಣನನ್ನ ಚಿಂತನೆ ಮಾಡುತ್ತಾರೆ. ನಂತರ ಮಧ್ವರ ಹತ್ತಿರ ಬರ್ತಾರೆ. ಮಧ್ವರ ಅಂತರ್ಯಾಮಿ ಯಾರಿದ್ದಾರೆ? ವೇದವ್ಯಾಸರ ಚಿಂತನೆ ಮಾಡುತ್ತಾರೆ. ಹೇಳುತ್ತಾರೆ, ಸ್ವನಾಮ ಗ್ರಹಣ ದೇವ ನಿರಸ್ತ ಗ್ರಹ ವಿಗ್ರಹಂ. ಹೇಳುತ್ತಾರೆ ಆ ವೇದವ್ಯಾಸ ದೇವರು ಹೇಗಿದ್ದಾರೆ ಅಂದ್ರೆ ಗ್ರಹ ವಿಗ್ರಹಂ. ಗ್ರಹ ಅಂದ್ರೆ ಜ್ಞಾನ, ಅಥವಾ ಗ್ರಹ ಅಂದ್ರೆ ನಾನಾ ಗ್ರಹಗಳ ಕಾಟ. ಯಾವ ಗ್ರಹಗಳ ಕಾಟ ಅಂದರೆ ದೇವರ ಸ್ಮರಣೆ ಬಾರದೆ ಮಾಡುವ ನಾನಾ ಗ್ರಹಗಳ ಕಾಟ. ಅದನ್ನು ಸಂಸಾರದಲ್ಲಿ ಬೇಕಾದಷ್ಟು ಕೊತ್ತೀವಿ, ಮತ್ತು ಹೊರಗಿನ ಗ್ರಹಗಳ ಕಾಟ ಬೇಕಾದಷ್ಟು ಇರ್ತವೆ. ಎಲ್ಲವನ್ನ ಒಂದು ಮಾತಿನಿಂದಲೇ ಪರಿಹಾರ ಮಾಡುವ ತಾಕತ್ತಿರುವ ವೇದವ್ಯಾಸರಿಗೆ ನಮಸ್ಕಾರ. ಅಲ್ಲ, ಮಾತಿನಿಂದ ಪರಿಹಾರ ಮಾಡ್ತಾರ ಅಂದ್ರೆ ಅದಕ್ಕೆ ಇನ್ನೊಂದು ಸೂತ್ರದಲ್ಲಿ ವಾದರಾದ್ರೆ ಹೇಳ್ತಾರೆ, ವಾಕ್ ಸುದರ್ಶನತಃ ಕಲೇಶ್ವರ ಘಾತಕಂ. ಕಲಿಯ ತಲೆಯನ್ನ ತಮ್ಮ ಮಾತಿನ ಸುದರ್ಶನ ಚಕ್ರದಿಂದ ಕತ್ತರಿಸಿ ಹಾಕ್ತಾರೆ. ನಮ್ಮೊಳಗಿರುವ ಕಲಿ ಇರ್ತಾನಲ್ಲ, ತಮ್ಮ ಮಾತಿನಿಂದ ಕೊಂದು ಹಾಕಿಬಿಡ್ತಾರೆ. ಅಂಥ ವೇದವ್ಯಾಸರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ತಮ್ಮ ವೃಂದಾವನದ ಒಳಗೆ ನಿಂತು ಭಕ್ತರನ್ನ ಸಲಹುವ ಹನುಮ ಭೀಮ ಮಧ್ವರ ಒಳಗಿರುವ ಸ್ವಾಮಿಯನ್ನ ಸ್ತೋತ್ರ ಮಾಡುತ್ತಾ ಅಲ್ಲೂ ಮತ್ತು ಹೇಳುತ್ತಾರೆ ಸುಗ್ರೀವಾಭಯದಂ, ಮತ್ತು ರಾಮಚಂದ್ರನ ಸ್ತೋತ್ರ ಮತ್ತು ಶುರು ಮಾಡುತ್ತಾರೆ. ಒಂದು ರೌಂಡ್ ಹಾಕಿ ಮತ್ತೆ ಇನ್ನೊಂದು ರೌಂಡ್ ಹಾಕ್ತಾರೆ. ಅಲ್ಲ, ಒಂದೇ ಸಲ ಮುಗಿಸ್ಬೋದಲ್ಲ? ಇಲ್ಲಪ್ಪ, ಒಂದೇ ಕಡೆ ಇದ್ರೆ ನಿಮ್ಗೆ ಬೋರ್ ಆಗುತ್ತೆ. ಒಂದೇ ನೋಡ್ತಾ ಇರ್ಬೇಕಂದ್ರೆ ಚೂರು ವೆರೈಟಿ ಹಾಗೆ ನಾವು ಪ್ರದಕ್ಷಿಣೆ ಹಾಕೋದು, ಅದಕ್ಕೆ ಒಂದೇ ಕಡೆ ಕೂತಿದ್ರೆ ನಿದ್ದೆ ಬರುತ್ತೆ. ಪ್ರದಕ್ಷಿಣೆ ಆಗ್ತಾ ಇದ್ರೆ ಮೂವ್ಮೆಂಟ್ ಇರುತ್ತೆ. ಇನ್ನು ಅಲ್ಲೂ ನಿದ್ದೆ ಮಾಡೋರು ಯಾರಿದ್ದಾರೋ ಗೊತ್ತಿಲ್ಲ, ಪ್ರದಕ್ಷಿಣೆ ಮಾಡೋದು ನಿದ್ದೆ ಮಾಡೋರು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಎಲ್ಲ ಕಡೆ ಓಡಾಡಿಸ್ತಾರೆ. ಸರಸ ಭಾರತೀ ವಿಲಾಸದಲ್ಲೂ ಹಾಗೆ ಹೇಳುತ್ತಾರೆ, ಎಲ್ಲ ಓಡಾಡಿಸಿ ಓಡಾಡಿಸಿ ಸ್ತೋತ್ರ ಮಾಡುತ್ತಾರೆ. ಮತ್ತ ರಾಮನ ಹತ್ರ ಬರ್ತಾರೆ, ಹೇಳುತ್ತಾರೆ ಸುಗ್ರೀವ ಭಯದಂ. ಮೊದಲು ಹೇಳಿದ್ರು ದಶಗ್ರೀವಚ್ಛದಂ ಅಂದ್ರು, ರಾವಣಾಸುರನ ಕೊಂದವ ನಮ್ಮ ಅನಿಷ್ಟ ಹೋಯಿತು. ಇನ್ನ ಇಷ್ಟ ಬೇಕಲ್ಲ, ರೋಗ ಹೋದ್ರೆ ಸಾಕ, ಹೊಟ್ಟೆ ತುಂಬ ಅನ್ನ ಬೇಕು. ಅದಕ್ಕೆ ಸುಗ್ರೀವ ಅಭಯದಂ, ಸುಗ್ರೀವನಿಗೆ ಅಭಯ ಕೊಟ್ಟವ ಅಂತ ರಾಮನ ಚಿಂತನೆ. ಇದು ಹೇಗೆ ಚಿಂತನೆ ಅಂದಾಗ, ನಾವು ಸುಗ್ರೀವರೇ. ಸುಗ್ರೀವನ ಸ್ಥಿತಿ ಏನು? ತನ್ನದೇ ರಾಜ್ಯ, ತನ್ನದೇ ಹೆಂಡತಿ, ಎರಡನ್ನ ಅಣ್ಣ ಸೆಳ್ಕೊಂಡಿದ್ದ, ಹೆಂಡತಿಯನ್ನ ಕಳ್ಕೊಂಡಿದ್ದ, ರಾಜ್ಯವನ್ನ ಕಳ್ಕೊಂಡಿದ್ದ. ಅಂಥವನಿಗೆ ರಾಜ್ಯವನ್ನ, ಹೆಂಡತಿಯನ್ನ, ಮನಃಶಾಂತಿಯನ್ನ ಕೊಟ್ಟವ ರಾಮಚಂದ್ರ. ಅಲ್ಲ, ನಾವೇನು ಚೆನ್ನಾಗಿದ್ವಲ್ಲ ಅಂದ್ರೆ ಇಷ್ಟೇ. ನಮ್ಮ ಒಳಗಿನ ಆನಂದದ ಸಾಮ್ರಾಜ್ಯ ಯಾವುದು? ಜ್ಞಾನಾನಂದಗಳು ನಮ್ಮೊಳಗೆ ಇವೆ, ಅನುಭವಿಸಲಿಕ್ಕಿಲ್ಲ. ಸುಗ್ರೀವನಂತೆ ಇಟ್ಕೊಂಡು ನೋಡ್ತಾ ಇದ್ದೇವೆ. ಎಲ್ಲಿದ್ದೇವೆ? ಸುಗ್ರೀವ ಎಲ್ಲಿದ್ದ? ತನ್ನ ರಾಜ್ಯ ದೂರದಲ್ಲಿತ್ತು. ಯಾವುದು? ಕಿಷ್ಕಿಂದ. ಅದಕ್ಕೆ ದೂರದಲ್ಲಿ ಋಷ್ಯಮುಖ ಪರ್ವತದಲ್ಲಿ ಕೂತ್ಕೊಂಡಿದ್ದ. ಬಂದ್ರೆ ಕಾಲು ಮುರಿತೇನೆ ಅಂದಿದ್ದ. ಯಾರು? ವಾಲಿ. ಇಲ್ಲೂ ಅಷ್ಟೇ ಆಗಿದೆ. ಸ್ವರೂಪ ದೇಹದಲ್ಲಿ ಆನಂದ ಏನಿದೆ ಅದರ ಪರಿಚಯವೇ ಇಲ್ಲದೆ ಈ ಲಿಂಗ ದೇಹ, ಆದ ಮೇಲೆ ಏನು ಸ್ಥೂಲ ದೇಹ, ಇಲ್ಲೇ ಕೂತ್ಕೊಂಡು ಕೋತಿ ಅಂತ ನೋಡ್ತಾ ಏನು ಆನಂದ ಇಲ್ಲದೆ ಇರುವ ಸುಗ್ರೀವರು ನಾವು. ಮತ್ತೆ ಹೆಂಡತಿಯಲ್ಲಿ ಹೋದ್ರಿ, ಹೆಂಡತಿ ಅಂದ್ರೆ ಯಾರು ಅಂದ್ರೆ ಹೇಳುತ್ತಾರೆ ವೇದದಲ್ಲಿ ಬರುತ್ತೆ, ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನಃ ಶ್ರದ್ಧಾ ಪತ್ನಿ. ಶ್ರದ್ಧೆಯೇ ಹೆಂಡತಿ ಜೀವನಿಗೆ. ಆ ಮನಸ್ಸು ಬುದ್ಧಿ ಅದನ್ನೇ ಸೆಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಳಕ್ಕೆ ದೇವರಲ್ಲಿ ಬುದ್ಧಿಯೇ ಬರ್ತಾ ಇಲ್ಲ. ಹೆಂಡತಿಯನ್ನ ಕಳ್ಕೊಂಡು ಕೂತಿದ್ದೇವೆ. ದೇವರ ಪಾದಕ್ಕೆ ಎರಗಬೇಕಾದ ಬುದ್ಧಿಯೇ ಇಲ್ಲ, ರಾಜ್ಯವೂ ಇಲ್ಲ. ಒಬ್ಬರೇ ಓಡಾಡ್ತಾ ಇದ್ರೆ ರಾಮಚಂದ್ರ ಬರ್ತಾನೆ. ಯಾವಾಗ ನಾವು ಹನುಮಂತನ ಪಾದ ಹಿಡಿದರೆ, ಹನುಮಂತ ನಮಗೂ ರಾಮನಿಗೂ ಸಂಧಿ ಮಾಡಿಸಿದಾಗ ಯಾವ ಎಲ್ಲಿದ್ದಾನೆ? ನಮ್ಮೊಳಗೇ ಕೂತಿದ್ದಾನೆ. ಆ ರಾಮಚಂದ್ರನನ್ನ ಹೊತ್ತುಕೊಂಡು ಬರಲಿಕ್ಕೆ ಯಾರಿದ್ದಾರೆ? ಸ್ವರೂಪ ದೇಹದಲ್ಲೇ ವಾಯುದೇವರಿದ್ದಾರೆ. ವಾಯು ವಾಹನನಾಗಿ ನೋಡಿ, ವಾಯುದೇವರು ಹೋದರು, ರಾಮ ಲಕ್ಷ್ಮಣರನ್ನ ಭುಜದ ಮೇಲೆ ಹೊತ್ತುಕೊಂಡು ಬಂದರು. ಹಾಗೆ ನಮ್ಮ ಸ್ವರೂಪದಲ್ಲಿ ವಾಯು ವಾಹನನಾಗಿ ಸ್ವಾಮಿ ಕೂತೇ ಇದ್ದಾನೆ. ಜೀವಾಭಿಮಾನಿಗಳಾಗಿ ಲಕ್ಷ್ಮಣ ದೇವರು ಇದ್ದೇ ಇದ್ದಾರಲ್ಲಿ. ಅವರನ್ನ ಕರಕೊಂಡು ಆಂಜನೇಯ ನಮ್ಮ ಹತ್ತಿರ ಬಂದ ಕೂಡಲೇ ಸಂಧಾನ ಆಗುತ್ತೆ. ಏನು? ಜೀವ ದೇವರಿಗೆ ಶರಣಾಗತನಾಗ್ತಾನೆ. ನನ್ನ ಹೆಂಡತಿ ಕೊಡಯ್ಯ, ನನ್ನ ರಾಜ್ಯ ಕೊಡಯ್ಯ ಅಂತ ಹೇಳಿದಾಗ ನಮಗೆ ಕಾಟ ಕೊಡುವ ಅಣ್ಣ ಯಾರ್ರೀ ಅಣ್ಣ ಅಂದ್ರೆ ಹೇಳ್ತಾರೆ, ಈ ಮನಸ್ಸಿಗೆ ಅಧಿಪತಿಯಾದ ಇಂದ್ರದೇವರೇ ಅಲ್ಲಿ ಬಂದಿದ್ರು, ವಾಲಿಯಾಗಿ ಬಂದಿದ್ರು. ಅವರೇ ಮಾಡಿದ್ದು ಅಲ್ಲ ಅಂದ್ರು. ಅದಕ್ಕೆ ಮನಸ್ಸಿಗೆ ಅಭಿಮಾನಿಯಾದಂಥ ಇಂದ್ರದೇವರು, ಕಾಮದೇವರು ಎಂಥದ್ದಕ್ಕೆ ಅಭಿಮಾನಿಗಳು ಅಂದ್ರೆ ಸತ್ಕಾಮನೆಗೆ ಅಭಿಮಾನಿಗಳು. ಈ ಮನಸ್ಸಿನಲ್ಲಿ ಬೇರೆ ಕಾಮನೆಗಳು ಬರಬೇಕಾ? ಅದಕ್ಕೆ ಅಭಿಮಾನಿ ಕಾಲನೇನಿ. ಅವನನ್ನ ಕೊಂದ ರಾಮಚಂದ್ರ, ಇಂದ್ರದೇವರನ್ನಲ್ಲ, ಕಾಲನೇಮಿಯನ್ನ ಕೊಂದದ್ದು. ಆ ರೀತಿಯಲ್ಲಿ ದುಷ್ಟರ ಸಂಹಾರ ಪೂರ್ವಕ ಆ ಶಿಷ್ಟರನ್ನ ರಕ್ಷಣೆ ಮಾಡಿದ ರಾಮಚಂದ್ರನನ್ನ ಸ್ತೋತ್ರ ಮಾಡಿದರು. ಇನ್ನ ಸುಗ್ರೀವಾಭಯದಂ ಸಮ್ಯಕ್ ಉಗ್ರಸೇನ ವಿಭೂತಿದಂ. ಆ ಕೃಷ್ಣ ಯಾರಿಗೆ ವಿಭೂತಿಯನ್ನ ಕೊಟ್ಟ ಅಂದರೆ ಉಗ್ರಸೇನನಿಗೆ ಕೊಟ್ಟ. ಉಗ್ರಸೇನ ಎಂಥವ ಅಲ್ಲಿ ನೋಡಿ, ಮಗ ಅಪ್ಪನನ್ನೇ ಕಟ್ಟಿಹಾಕಿದ್ದ. ಮಗ ಅಪ್ಪನನ್ನೇ ಕಟ್ಟಿಹಾಕಿದ್ದ. ನೀನು ನನ್ನ ಅಪ್ಪನೇ ಅಲ್ಲ ಅಂತ, ನೀ ನನ್ನ ಅಪ್ಪನೇ ಅಲ್ಲ, ನನಗೆ ಜನ್ಮ ಕೊಟ್ಟವ ಬೇರೆ ಗಂಧರ್ವ. ಆದ್ದರಿಂದ ಇದು ನಾರದರೆ ಹೇಳ್ತಾರೆ, ನಿಮ್ಮ ಅಪ್ಪ ನಿನ್ ಜನ್ಮನೇ ಕೊಟ್ಟಿಲ್ಲ, ಹೌದಾ, ಇವನ್ಯಾಕಿರ್ಬೇಕು ಅಂತ ಅವಳ ಆಗ್ಬಿಟ್ಟ. ನೋಡಿ ಎಂಥ ದುಃಖ ಪರಿಸ್ಥಿತಿ, ಕಾಟ ಕೊಟ್ಟ, ವಿಪರೀತ ಕಾಟ ಕೊಟ್ಟ, ಎಲ್ಲ ಒಳಗಿಟ್ಟ. ಅಂಥ ಕಂಸನನ್ನ ಕೊಂದು ಆ ಉಗ್ರಸೇನನ್ನ ಬಿಡಿಸಿ ರಾಜ್ಯ ಕೊಟ್ಟ ಸ್ವಾಮಿ. ಅಲ್ಲ, ರಾಜ್ಯ ಯಾರಾಳಬೇಕು? ಕೃಷ್ಣ ಅಂದ, ಉಗ್ರಸೇನ ಆಳಬೇಕು. ಉಗ್ರಸೇನ ಅಂದ, ಯೋ ಮುದುಕನಾಗಿದ್ದೇನೆ, ಇದ್ದಷ್ಟು ಕಾಲ ಆ ಸೆರೆಮನೆಯಲ್ಲೇ ಆಯಿತು, ಇನ್ಯಾಕೆ? ಅದಕ್ಕೇನಯ್ಯ ಇದ್ದಷ್ಟು ಕಾಲ ಅಲ್ಲಿ, ಇನ್ನಷ್ಟು ಬದುಕಿದಷ್ಟು ಕಾಲ ಆದ್ರೂ ಕೂಡು ಅಂತ ಕೃಷ್ಣ ಕೂಡಿಸಿದ. ಅಲ್ಲ, ನೀನು ಕೂಡು, ನಾನು ಕೂಡ್ಲಿಕ್ಕೆ ಬಂದವನಲ್ಲ, ತಿರುಗಾಡ್ಲಿಕ್ಕೆ ಬಂದವ ನಾನು. ಎಲ್ಲರನ್ನ ಕೊಂದು ಕೊಂದು ದುಷ್ಟರನ್ನ ಸಜ್ಜರನ್ನ ಪಾಲ ಮಾಡ್ಲಿಕ್ಕೆ ಬಂದೇನಷ್ಟೇ ಹೊರತು ಊಟ ಮಾಡಿ ಕೂಡುವನು ನಾನಲ್ಲ. ರಾಮಚಂದ್ರನು ಅಷ್ಟೇ, ಕಾಡಿಗೆ ಹೊರಟ ಎಲ್ಲ ಅಂದುಕೊಂಡ್ರು. ಪಟ್ಟಾಭಿಷೇಕ ತಪ್ಪಿಹೋಯಿತು ರಾಮಚಂದ್ರನಿಗೆ, ಮುಹೂರ್ತದಲ್ಲೇ ಏನೋ ಎಡವಟ್ಟಿದೆ, ಆಚಾರ ಸರಿಯಾಗಿ ಮುಹೂರ್ತ ಇಟ್ಟಿಲ್ಲ. ಯಾರು ವಸಿಷ್ಠರನ್ನೇ ಕೇಳಿದ್ರು, ಮುಹೂರ್ತ ಸರಿಯಾಗಿದ್ರೆ ಹೀಗಾಗುತ್ತಾ? ಹೌದಾಗಲ್ಲ ಅಂದ್ರು. ಮತ್ತೆ ಯಾಕೆ ಹಾಗಿಟ್ರಿ? ಅಲ್ಲಯ್ಯ, ನಾ ಮುಹೂರ್ತ ಇಟ್ಟದೇ ಕಾಡಿಗೆ ಹೋಗ್ಲಿಕ್ಕೆ, ಪಟ್ಟಾಭಿಷೇಕಕ್ಕಲ್ಲ ಅಂತ ಅವ್ರು ಹೇಳಿದ್ರು. ಅಯ್ಯೋ ರಾಮ, ನಾವು ಪಟ್ಟಾಭಿಷೇಕಕ್ಕೆ ಇಲ್ಲ, ರಾಮಚಂದ್ರ ತಿಂದುಕೊಳ್ಳಿಕ್ಕೆ ಬಂದದ್ದಲ್ಲ, ಕಾಡಿಗೆ ಕಳಿಸ್ಬೇಕು ಅವನ, ನಾವು ಕೆಲಸವೇ ಕಾಡಿಗೆ ಹೋಗ್ಬೋದು, ಇಲ್ಲಿ ಕೂತ್ರೆ ಹೇಗೆ, ಅದಕ್ಕೆ ಅಲ್ಲಿ ಹೋಗು ಅಂತ ನಾನೇ ಮುಹೂರ್ತ ಇಟ್ಟೆ. ಆ ತರ ಆ ಕೃಷ್ಣನನ್ನ ಉಗ್ರಸೇನ ವಿಭೂತಿ, ನಾವು ಉಗ್ರಸೇನರೇ. ನಮ್ಮ ಮಗ ಯಾರು? ನಮ್ಮಿಂದ ಹುಟ್ಟಿದ ಆಲೋಚನೆಗಳು, ಆಲೋಚನೆಗಳೇ ಮನಸ್ಸಿಂದ ಹುಟ್ಟಿದ ಆಲೋಚನೆಗಳೇ ಕಂಸ. ಬೇಡದ ಆಲೋಚನೆಗಳು, ದೇವರನ್ನ ದೂರ ಮಾಡುವ ಆಲೋಚನೆಗಳೇ ಕಂಸ. ಅವನೇ ನಮ್ಮನ್ನ ಕಟ್ಟಿ ಹಾಕ್ತಾ ಇದ್ದಾನೆ, ಏನು ಕೆಲಸಕ್ಕೆ ಬಾರದಂತೆ ಮಾಡ್ತಾ ಇದ್ದಾನೆ. ಅಂಥ ನಮಗೆ ದೇವರಿಂದ ದೂರ ಮಾಡುವ ಮನಸ್ಸನ್ನ, ಆಲೋಚನೆಗಳನ್ನ ಅಭಿಮಾನಿಯಾದ ಕಾಲನೇಮಿಯನ್ನ ಕೊಂದು ಮನಸ್ಸನ್ನ ಶ್ರೀಹರಿ ಕಡೆಗೆ ತಿರುಗಿಸಿ ಶ್ರೀಹರಿಯ ಚಿಂತನೆ ಎಂಬ ರಾಜ್ಯವನ್ನ ಕೊಡಿಸುವ ಸ್ವಾಮಿಯೇ ಕೃಷ್ಣ. ಇನ್ನ ಉಗ್ರ ವಿಗ್ರಹ ಅಂತಾರಂ ಭಕ್ತಾಭಯಕರ ಗೃಹಂ. ಉಗ್ರ ವಿಗ್ರಹ, ನಮಗೆ ಉಗ್ರವಾಗಿ ನಮಗೆ ಕಾಟ ಕೊಡೋದು ಯಾವುದಯ್ಯ ಅಂತ ಹೇಳಿದರೆ, ವಿಗ್ರಹ ಅಂದ್ರೆ ವಿಪರೀತ ಗ್ರಹ. ಯಾವುದು? ಶಾಸ್ತ್ರವನ್ನ ತಪ್ಪಾಗಿ ತಿಳ್ಕೊಳ್ಳೋದೇ ವಿಗ್ರಹ. ಶಾಸ್ತ್ರವನ್ನ ತಪ್ಪಾಗಿ ತಿಳ್ಕೊಳ್ಳೋದೇ ವಿಗ್ರಹ. ಅಲ್ಲ, ನಾವು ತಿಳ್ಕೊಂಡ್ವಿ ಅನ್ರಿ, ನಾವೆಲ್ಲ ತುಂಬಾ ತಿಳ್ಕೊಂಡ್ಬಿಟ್ಟಿ, ನಾವೇನ್ ತಪ್ಪಾಗಿ ತಿಳ್ಕೊಂಡ್ವಿ ನೋಡ್ರಿ ಅಂತಾರೆ ಅರಣ್ಯಕಾಚಾರ್ಯರು. ನಮ್ ಬುಡ ತೋರಿಸ್ತಾರೆ, ಸ್ವಲ್ಪ ನೋಡ್ರಿ ಅಂತ. ಏನದು, ಏನ್ ಸಾಧನೆ ಮಾಡ್ತಾ ಇದ್ರ? ಅಯ್ಯೋ, ಬಹಳ ಮಾಡಿ ಮಾಡಿ ಈ ಸ್ಥಿತಿಗೆ ಬಂದಿ ಸ್ವಾಮಿ, ಬಹಳ ಸಾಧನೆ ಮಾಡ್ತಾ ಇದ್ದೀವಿ ನಾವು. ಏನು ಬೆಳಿಗ್ಗೆ ಅಂತ ಕಾಲಕ್ಕಿಂತ ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ಹಾಮ್ ಭಟ್, ಏನು ಒದರಿ ಚೀರಿ ಎಲ್ಲ ಮಾಡಿ ಮಡಿ ಕಾಲಕ್ಕೆ ಎಲ್ಲರನ್ನ ಓಡಿಸಿ ಹೋಗ್ತಾನೆ ಮೊನ್ನೆ ಹುಡುಗ. ಆ ಹುಡುಗ ಈ ಯಾವ ಮಿಷನ್ ಅದು, ಹರೇ ರಾಮ ಹರೇ ಕೃಷ್ಣ ಮಿಷನ್ ಇಸ್ಕಾನ್, ಅದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದೇ ತುಂಬಾ ಪ್ರಬಲ. ಆ ಹುಡುಗನಿಗೆ ಅಲ್ಲಿ ಅವರ ಅಪ್ಪ ಅಮ್ಮ ಬಂದು, ನನ್ನ ಹುಡುಗ ಕನ್ವರ್ಟ್ ಆಗಿಬಿಟ್ಟಿದ್ದಾನೆ, ಇಲ್ಲಿ ಮತ್ತೆ ಕನ್ವರ್ಷನ್ ಮಾಡಿಸ್ಬೇಕಾ ಹುಡುಗನ, ಏನ್ ಮಾಡ್ಬೇಕು, ಕರ್ಕೊಂಡು ಬನ್ನಿ ಅಂತ ಕೇಳಿದರೆ ಆ ಹುಡುಗನಿಗೆ ಎಷ್ಟು ಹೇಳಿದ್ರು ನಮ್ದೇ ದೊಡ್ಡದು ಹೇಳ್ತಾ ಇದ್ದ. ಕೊನೆಗೆ ಒಳಗಿನ ರಹಸ್ಯ ಏನಪ್ಪ ಅಂದ್ರೆ, ನಮ್ಮ ಎಲ್ಲರೂ ಮಡಿ ಮಡಿ ಅಂತ ಹೆದರಿಸಿ ನಮ್ಮನ್ನ ಇದು ಮಾಡಿದ್ರು, ಅದಕ್ಕೆ ನಾನು ಹೋಗ್ಬಿಟ್ಟೆ. ಎಲ್ಲ ಯುವಕರು ಮಡಿ ಮಾಡಬೇಕು, ಯಾರು ಬೇಡ ಅಂದ್ರು. ಎಲ್ಲಿ ಮಠಕ್ಕೆ ಹೋದ್ರು ಎಲ್ಲಿ ಹೋದ್ರು ಕೂಡ ಅವರಿಗೆ ಮಡಿ ಗೊತ್ತಿಲ್ಲಪ್ಪ. ಮುಟ್ಲಿಕ್ ಬಂದ್ರೆ ಅಯ್ಯ ಬರಬೇಡ, ಸ್ವಲ್ಪ ಮತ್ತೆ ಹೊದಲು ಬಿಟ್ಟುಕೊಳ್ಳಿ, ಯಾಕಾದ್ರೂ ಬಂದ ಇಲ್ಲಿ ನನ್ನ ಪಾಡಿಗೆ ನಾನು ಹೋಟ್ಲಿಗೆ ಹೋಗ್ತಾ ಇದ್ದೆ, ಇಲ್ಲಿ ಬಂದು ಯಾಕೆ ಊಟ ಮಾಡಬೇಕು, ಇದೇ 100 ರೂಪಾಯಿ ಅಲ್ಲಿ ಕೊಟ್ಟೆ ಒಳ್ಳೆ ಊಟ ಆಗ್ತಾರಲ್ಲ ಅಂತ ಹೋಗ್ಬಿಡ್ತಾನೆ. ಹೌದಾನೆ? ನಾನು ಎಲ್ಲರ ಕಾಮೆಂಟ್ ಮಾಡ್ತಾ ಇಲ್ಲ. ಹಾಗೆ ಮಣಿ ಅಂದಾಗ ಭೀಕರ ಪ್ರವೃತ್ತಿಯಿಂದ ನಡಿ ಚಾರು ನೋಡಿದ್ರೆ ಅದಮಾರ ಸ್ವಾಮಿಗಳು ಪರಿಮಾರ ಸ್ವಾಮಿಗಳವರು ನೋಡ್ತಾ ಇರ್ತಾರಲ್ಲ, ಪೂಜಾ ಕಾಲ ಸೈಲೆಂಟ್ ಆಗಿರುತ್ತೆ. ಯಾರಾದರೂ ಸ್ಟಾಫಿನವರು ಚೂರು ಗಟ್ಟೆಗೆ ಒದರಿದ್ರೆ ಪೂಜಾ ಮಾಡುವ ಸ್ವಾಮಿಗಳು ಒಂದು ಕಡೆ ತಿರುಗಿ ನೋಡಿಬಿಡ್ತಾರೆ, ಒದರಬಾರದು ಅಂತ ಹೇಳಿ ಅವ್ರು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಭಕ್ತರು ಬಂದಿರ್ತಾರೆ, ತಪ್ಪುಗಳು ಮಾಡುವುದು ಅವರ ಲಕ್ಷಣ. ನೀವು ತೆಳಕೊಂಡು ಬಾಯಿ ಮುಚ್ಚಿಕೊಂಡು ಬೆಲ್ಲಿಗೆ ಹೇಳಿ, ಯಾರನ್ನ ನೀವು ಜೋರಾಗಿ ಹೇಳಬಾರದು ಅಂತ ಮೊದಲೇ ಇನ್ಸ್ಟ್ರಕ್ಷನ್ಸ್ ಎಲ್ಲರಿಗೆ, ಯಾರನ್ನೂ ನೀವು ಜೋರಾಗಿ ಕೂಗಬಾರದು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅದ ಹೇಳ್ತಾರೆ, ಉಗ್ರ ವಿಗ್ರಹ ಹಂತಾರಂ. ನಮಗೆ ತಪ್ಪು ತಿಳುವಳಿಕೆ ತುಂಬಾ ಕೂತಿದೆ. ಏನದು? ಒಂದು ಹೇಳ್ತೇನೆ. ಅರಣ್ಯಕಾಚಾರ್ಯ ಹೇಳ್ತಾರೆ, ಸಾಧನೆ ಮಾಡ್ತಾ ಇದ್ದೀರಲ್ಲ? ಹೌದು, ಎಲ್ಲ ಮಾಡ್ತಾ ಇದೀವಿ. ಮಾಡೋ ಕಾಲಕ್ಕೆ ಏನಂತ ಬರ್ತಾ ಇದೆ? ನಾ ಬರ್ತಾ ಇದೆಯಾ? ಹೌದ್ರಿ, ನಾ ಅಲ್ಲ. ಆ ನಾ ಅಂಬೋ ಕಾಲಕ್ಕೆ ದೇವರು ನನ್ನಿಂದ ಮಾಡಿಸಿದ್ದು ನಾ ಮಾಡಿದೆ ಅಂತ ಬರ್ತಾ ಇದೆಯಾ? ದೇವರನ್ನ ಮರ್ತೋಗಿ ನಾ ಅಂತ ಬರ್ತಾ ಇದೆಯಾ? ಹೌದ್ರಿ, ಅದೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲ ದೇವರೇ ಮಾಡಿಸೋದು ಅಂತೇಳಿ. ಪ್ರಾಕ್ಟಿಕಲ್ ಆಗಿ ಬಂದ ಕಾಲಕ್ಕೆ ನಾವೇ ಎಲ್ಲ ಮಾಡೋದು ರಾಮಚಂದ್ರ. ಆ ಎಲ್ಲ ಮಾಡೋ ಕಾಲಕ್ಕೆ ನಾ ಅಂತ ಒಗ್ಗರಣೆ ಕೊಟ್ಟದ್ದಕ್ಕೆ ಆ ಸಾಧನೆಗಳಿಂದ ದೇವರ ಹತ್ರ ಹೋಗೋದು ಬಿಡಿ, ಸಾವಿರಾರು ನೀಚ ಜನ್ಮಗಳು ಬಂದು ಬೀಳ್ತಾ ಇವೆ, ಸ್ವಲ್ಪ ಗುಡಭದ್ರ ಮಾಡಿಕೊಳ್ಳಿ. ಇದು ವಿಗ್ರಹ, ವಿಪರೀತ ಗ್ರಹ. ಏನು? ದೇವರಿಲ್ಲದೆ ಚೂರಾದರೂ ನಾನು ಮಾಡ್ಲಿಕ್ಕಾಗುತ್ತೆ. ವಿತೌಟ್ ಡಿಪೆಂಡಿಂಗ್ ಆನ್ ದೇವರು ಐ ಕ್ಯಾನ್ ಡೂ ಸಮಥಿಂಗ್. ಎಲ್ಲ ಮಾಡ್ಲಿಕ್ಕಾಗಲ್ರಿ, ಅದೊಂದು ಬಿತ್ತು ನೋಡಿ. ಇಲ್ಲ ಇದೇ ಇಲ್ಲ, ನೀವು ಹೇಳಿ, ಎಲ್ಲ ದೇವರೇ ಮಾಡಿಸ್ತಾನೆ, ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ. ಅವನ ಕೇಳಿದೆ, ನಮ್ಮ ಪ್ರಯತ್ನ ನಾವು ಮಾಡುವುದು ಅಂದ್ರೆ ಏನಪ್ಪ? ಅಂದ್ರೆ ದೇವರ ಮೇಲೆ ಡಿಪೆಂಡ್ ಆಗದೆ ನಿನ್ನ ಪ್ರಯತ್ನ ನೀ ಮಾಡೋದು ಅಂತ ತಿಳ್ಕೊಂಡಿದ್ಯಾ? ಹೌದು. ಇನ್ನು ನಮ್ಮ ಪ್ರಯತ್ನವೂ ದೇವರೇ ಮಾಡಿಸ್ಬಿಟ್ರೆ ಅದಕ್ಕೆ ನಮ್ಮ ಪ್ರಯತ್ನ ಅಂತ ಹೆಸರು ಯಾಕೆ? ಒಬ್ಬರು ಸಂಕಟ ಆಗಿ ಹೇಳಿಬಿಟ್ಟು, ಎಲ್ಲ ದೇವರೇ ಮಾಡಿಸಿದರೆ ನಮ್ಮ ಎಕ್ಸಿಸ್ಟೆನ್ಸ್ ಏನದ್ರಿ, ನಮ್ಮ ಬದುಕಿಗೆ ಅರ್ಥ ಇಲ್ಲ. ಅಂದ್ರೆ ಬದುಕಿಗೆ ಅರ್ಥ ಬರಬೇಕಂದ್ರೆ ಏನಾಗ್ಬೇಕ್ರಿ? ನಮ್ದು ನಾವು ಚೂರ್ ಮಾಡ್ತಾ ಇರ್ಬೇಕು, ಕೊನೆಗೆ ದೇವರು ಬಂದ್ರೆ ಚೆನ್ನಾಗಿರುತ್ತೆ. ಯಪ್ಪ, ಇದು ವಿಗ್ರಹ, ವಿಪರೀತ ಗ್ರಹ. ಆಚಾರರು ಬೆನ್ನು ಮುರಿಯುತ್ತಾರೆ ಈ ವಿಪರೀತ ಗ್ರಹಕ್ಕೆ. ಹೇಳುತ್ತಾರೆ ಅವರು, ಹೌದಯ್ಯ, ಜೀವ ಏನಾದರೂ ಒಂದು ಕಾರ್ಯ ನಡೀಬೇಕಾದ್ರೆ ಜೀವನಿಂದ ಮೂರು ಬೇಕು. ಜೀವನ ಅನಾದಿ ಕರ್ಮ, ಅವನ ಸ್ವಭಾವ. ಮೂರನೇದು ಪುರುಷ ಪ್ರಯತ್ನ. ಅದೇ ನೀ ಹೇಳಿದ್ದು, ಪುರುಷ ಪ್ರಯತ್ನ ನಾ ಮಾಡ್ತೇನೆ, ದಡ್ಡ ನೀ ಮಾಡೋದಲ್ಲ ಅಂತ ಹೇಳಿದ್ರದು. ಏನದು ಅಂದ್ರೆ, ನೀ ಮಾಡೋದು ಹೇಗೆ? ದೇವ ನಿನ್ನಿಂದ ಮಾಡಿಸಿದರೆ ಹೇಳುತ್ತಾರೆ, ತದೇತತ್ರಯಂ ವಿಷ್ಣು ವಶಗಂ ಸರ್ವದೈವ. ಅನಾದಿ ಕರ್ಮ, ಜೀವನ ಸ್ವಭಾವ, ಪ್ರಯತ್ನ ದೇವರ ವಶದಲ್ಲಿದೆ. ದೇವ ನನ್ನಿಂದ ಪ್ರಯತ್ನ ಮಾಡಿಸ್ತಾನೆ ಅಂತ ತಿಳ್ಕೊಂಡೇನೆ, ಜಾನನ್ನೇವ ತಿಳ್ಕೊಂಡೇ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಏನೋ ದೇವರು ಮಾಡಿಸ್ತಾ ಇದ್ದಾರೆ ಅಂತ ತಿಳಿದು ಇಷ್ಟು ಹೇಳಿದಾಗ ದೇವರನ್ನೇ ಮರೆತು, ಈ ನನ್ನ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ, ಮಿಕ್ಕದ್ದಕ್ಕೆಲ್ಲ ದೇವರು ಬರಲಿ ಅಂತ ತಿಳ್ಕೊಂಡು ಮಾಡಿದರೆ ಸಾಕಂತೆ. ಆಚಮನ ಮಾಡೋ ಕಾಲಕ್ಕೆ ಈ ಆಚಮನ ಮಾಡೋ ಪ್ರಯತ್ನ ನಂದೆ, ದೇವರು ಬೇಕಾಗಿಲ್ಲ, ಮಿಕ್ಕದೆಲ್ಲ ದೇವರು ಬರ್ತಾರೆ. ಹೀಗೆ ಎಲ್ಲದಕ್ಕೂ ಮಾಡಿದ್ರೆ ಎಸ್ ಗ್ಯಾರಂಟಿ, ಸ್ಯಾಂಕ್ಷನ್, ಫ್ಲೈಟ್ ಅಲ್ಲೇ ಕಳಿಸ್ಬಿಡ್ತಾರೆ ನಾಟಕಕ್ಕೆ, ಮತ್ತು ನಾನ್ ಸ್ಟಾಪ್ ಆಗಿ ಹೊರಟೋಗ್ಬಿಡ್ತಾರೆ. ಇನ್ನು ಮತ್ತೆ ಮತ್ತೆ ಹಾಲ್ಟೇ ಇರಲ್ಲ ಫ್ಲೈಟ್ ಅಲ್ಲಿ, ಸೀದಾ ಕರ್ಕೊಂಡು ಹೋಗ್ತಾರೆ, ಮತ್ತೆ ಬರುವುದೇ ಇಲ್ಲ, ನಾನ್ ರಿಟರ್ನ್ ಬೇಸಿಸ್ ಎಲ್ಲ ಅಲ್ಲಿ ಹಾಕ್ಬಿಡ್ತಾರೆ, ಸಾವಿರಾರು ನಿಜನ ಬಂದ್ಬಿಡುತ್ತೆ. ಅದಕ್ಕೆ ಇಂಥ ಚಿಕ್ಕ ಚಿಕ್ಕ ಏನು ಆ ಪಾಲಿಶ್ ಬಂಡ ಮೇಲೆ ಎಣ್ಣೆ ನೀರು ಏನೋ ಬಿತ್ತು ಅಂತ ಯಾವಾಗ ಗೊತ್ತಾಗುತ್ತೆ? ಬಿದ್ದ ಮೇಲೆ ಗೊತ್ತಾಗುತ್ತೆ. ಓದ್ತಾನೆ. ಅದೇ ತರ ಶಾಸ್ತ್ರದಲ್ಲಿ ಎಡವಿ ಬೀಳುವ ಪ್ರಸಂಗಗಳನ್ನ ಎತ್ತಿ ತೋರಿಸಿ ಜೀವರನ್ನ ಉದ್ಧಾರ ಮಾಡೋದು ಯಾರಯ್ಯ ಅಂದ್ರೆ ವೇದವ್ಯಾಸ ದೇವರು. ಅಂಥ ವೇದವ್ಯಾಸ ದೇವರನ್ನ ನಮಸ್ಕಾರ ಮಾಡುತ್ತೇನೆ. ಎಂತಾಯ್ತ? ಚೂರು ಮಾತ್ರ ಹೇಳಿದೆ. ಇಂಥ ಸ್ವಾಮಿಯನ್ನ ಇಡೀ ಗ್ರಂಥದಲ್ಲಿ ಹೀಗೆ ವರ್ಣನೆ ಮಾಡುತ್ತೇನಯ್ಯ ಅಂತ ಹೇಳಿದ ಅಪರೂಪದ ಗ್ರಂಥ ಸ್ವಪ್ನ ವೃಂದಾವನ ಆಖ್ಯಾನ. ಆದ್ದರಿಂದ ಆವಾಗ ಮತ್ತು ತಲೆಯಲ್ಲಿ ಈ ಗ್ರಂಥ ಮುಟ್ಲಾ ಬೇಡ ಮತ್ತು ಪ್ರಶ್ನೆ ಬರುತ್ತೆ, ಮುಟ್ಲೋ ಬೇಡವೋ ಅಂದಾಗ ವಾದಿರಾದರೆ ಇದ್ದಾರೆ ಅಂತ ಒಪ್ತೀರಾ? ವಾದಿರಾದರೆ ಇದ್ದಾರೆ ಅಂತ ಒಪ್ತೀರಾ? ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ತೀರಾ? ದೇವತೆಗಳು ಅಂತ ಅಟ್ಲೀಸ್ಟ್ ಒಪ್ತೀರಾ? ಅಲ್ಲಿ ಬಂದವರಿಗೆ ತಪ್ಪು ಹಾದಿ ಹಿಡಿಸಲ್ಲ ಅಂತ ಒಪ್ತೀರಾ? ಹೌದಾ? ಅಂಥ ದೊಡ್ಡವರು ಅಲ್ಲಿದ್ದಾಗ ಅವರ ಕಾಲಿಗೆ ಬಿದ್ದು ಇದೇನು ಪುಸ್ತಕ ನೀವೇ ಬರ್ತೀರಿ ಅಂತ ಹೇಳ್ತಾರೆ, ಏನು ಸ್ವಾಮಿ ಮುಟ್ಲೇ ಬೇಡ ಅಂತ ಹೇಳಿದ್ರೆ ಕಂಡ ಕಂಡದ್ದಕ್ಕೆ ಹೋಗ್ತೀವಿ, ಸೇವಾ ಮಾಡ್ತೀವಿ, ಭೂತನಾದ್ರೆ ಅಂತ 108 ಕಾಯಿ ಉರುಳಿಸಿ ನಾವೇ ಕಾಯಿತಲ ಉರುಳಿ ಎಲ್ಲ ಮಾಡ್ತೀವಲ್ಲ, ಆಗ ಸ್ವಪ್ನದಲ್ಲಿ ಮಂತ್ರಾಕ್ಷತೆ ಕೊಟ್ಟು ಫಲ ಕೊಟ್ಟು ಉದ್ಧಾರ ಮಾಡುವ ಗುರುಗಳು ನೀವು ಬರೆದಿದ್ದೇನ ಪುಸ್ತಕ ಅಂದ್ರೆ ಆನ್ಸರ್ ಕೊಡಲ್ಲೇನ್ರಿ? ಆ ಪ್ರಶ್ನೆ ಬರಬಹುದು, ಏನಂತ ವಾದ್ಯರಾದ್ರಿಗೆ ಬೇರೆ ಕೆಲಸ ಇಲ್ವಾ? ನಾವು ಎಲ್ಲ ಹೋಗಿ ನೀವು ರುಜುಗುಳ ಅಲ್ಲ, ಈ ಪುಸ್ತಕ ನೀವು ಬರೆದದ್ದು ಅಲ್ವೋ ಅಂದ್ರೆ ನೀವೇ ಹೇಳಿದ್ದು ಅಲ್ವೋ ಅಂತ ಕೇಳಿದ್ರೆ ವಾದರಾದ್ರೂ ಪ್ರತಿಯೊಬ್ಬರು ಸ್ವಪ್ನದಲ್ಲೇ ಬರಲಿಕ್ಕೆ ಬೇರೆ ಕೆಲಸ ಇಲ್ಲ ನನ್ರಿ ರಾಜರಾಜರಿಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಂದ್ರೆ ಅದಕ್ಕೆ ಉತ್ತರ ಇಷ್ಟೇ. ನಾವು ಕೇಳೋ ನಾನಾ ಖಚಡ ಎಲ್ಲ ಕೇಳ್ತೀವಲ್ಲ, ಅದಕ್ಕೆಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಲಿಕ್ಕೆ ವಾದರಾಜರಿಗೆ ಬೇರೆ ಕೆಲಸ ಇಲ್ಲ. ನಾವು ಹೋಗಿ ಸೇವಾ ಮಾಡಿದಾಗ ನಮ್ಮ ಸ್ವಪ್ನಗಳಲ್ಲೆಲ್ಲ ಬಂದು ವಾದರಾಜ ಬ್ರಾಹ್ಮಣ ರೂಪದಲ್ಲೋ ಇನ್ನೊಂದು ವಾದರಾಜರೇ ಸೀದಾ ದರ್ಶನ ಕೊಡ್ತಾ ಇಲ್ಲ, ಬ್ರಾಹ್ಮಣ ರೂಪದಲ್ಲಿ ಕೊಡತಾ ಇದ್ದಾರೆ. ಹೌದು, ಆ ರೀತಿಯಲ್ಲಿ ದರ್ಶನ ಕೊಟ್ಟು ಉದ್ಧಾರ ಮಾಡ್ಲಿಕ್ಕಾಗುತ್ತೆ? ನಮ್ ಕಚಡ ಎಲ್ಲ ಕೇಳ್ತಾ ಇರ್ತೀವಿ, ಏನು ಫ್ಲಾಟ್ ಬೇಕು ಅದು ಬೇಕು ಇದು ಬೇಕು ಉದ್ಯೋಗ ಉದ್ಧಾರ ಆಗ್ಬೇಕು ಎಲ್ಲ ಕೇಳ್ತಾ ಇರ್ತೀವಿ, ಅದಕ್ಕೆಲ್ಲ ವಾದರಾಜರು ಬಂದು ಹೇಳಲಿಕ್ಕೆ ಟೈಮ್ ಹೋಗ್ತೀವಿ. ನಾವು ಅವರು ಉದ್ಧಾರ ಮಾಡುವ ಸ್ವರೂಪ ಉದ್ಧಾರ ಮಾಡುವಂತ ಗ್ರಂಥ ಕುರಿತು ಹೇಳಿ ಅಂತ ಹೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳ್ತೀವ? ಅವರು ಬಂದದ್ದೇ ಅದಕ್ಕೆ, ಅವರು ವೃಂದಾವನದಲ್ಲಿ ಕೂತಿರೋದೇ ಅದಕ್ಕೆ, ವಿಶೇಷ ಉದ್ಧಾರ ಮಾಡಲಿಕ್ಕೆ ಕೂತಿದ್ದಾರೆ. ನಮ್ಮ ಎಲ್ಲ ಇಂಟ್ರೆಸ್ಟ್ ಕೊಡ್ಲಿಕ್ಕಲ್ಲ, ಅದಕ್ಕೆ ಕೂತಿದ್ದಾರೆ. ಒಂದು ಪ್ರಾಣಿ ಅದು ಇರುವೆ ಆಗಿರಬಹುದು, ಗುರುರಾಜ ಅಂತ ಬಂದ್ರೆ ಅದಕ್ಕೆ ಜ್ಞಾನ ಬೇಕು ಅಂದ್ರೆ ಕೊಟ್ಟೇ ಬಿಡುತ್ತಾರೆ, ಅದಕ್ಕಾಗಿ ಕೂತಿದ್ದಾರೆ. ಅಂಥ ಮಹಾನುಭಾವರೇ ಶರಣಾಗತರಾಗೋಣ, ಅವರೇ ಕೊಡುತ್ತಾರೆ. ಬಹಳ ಜನಕ್ಕೆ ಸಂಶಯ 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 ಇದ್ದರೆ ವಾದಿರಾಜರ ಪಾದಕ್ಕೆ ಬಿದ್ದಾಗ ಅವರಿಗೇನೆ ಎದುರಿಗೆ ದರ್ಶನ, ವಾದಿರಾಜರು ಪ್ರಾಣದೇವರು ಪಕ್ಕ ಪಕ್ಕದಲ್ಲಿ ದರ್ಶನ ಕೊಟ್ಟು ಬಾಯಿ ತೆಗೆದು ಅಯ್ಯೋ ಇಂಥದ್ದು ಇಷ್ಟು ಜನ್ಮದಲ್ಲಿ ಕಳ್ಕೊಂಡವಲ್ಲ ಅಂತ ಮತ್ತು ಚಿಂತನೆ ಶುರು ಮಾಡಿದರು. ಅಂಥ ಸನ್ನಿಧಾನ ಅದು. ನಾವು ಹೌದು ಅನ್ನೋರ ಮಾತು ಕೇಳೋದು ಬೇಡ, ಅಲ್ಲ ಅನ್ನೋರ ಮಾತು ಕೇಳೋದು ಬೇಡ. ಒಳಗೊಬ್ಬ ನಾಥರಿದ್ದಾರೆ ಅಂತ ನಮಗೆ ಎಚ್ಚರ ಇದೆಯಲ್ಲ, ಅವರ ಕಾಲು ಹಿಡಿಯೋಣ, ಅವರೇ ಹೇಳಿಬಿಡುತ್ತಾರೆ. ಅವರೇ ಹೇಳಿದ್ರ ಮುಗಿತಲ್ಲಿ ಚಾಪ್ಟರ್ ಕ್ಲೋಸ್. ಎಷ್ಟು ಜನ ಬಂದು ಇಲ್ಲ ಅಂದ್ರು ಏನಂದ್ರು ಕದಲಲ್ಲ, ಹಾಗೇ ಕೂತಿರ್ತೇವೆ. ಅಷ್ಟೊಂದು ಹೋದಲು ಆಖ್ಯಾನದ ಮಹತ್ವ ಗೊತ್ತಾಯಿತು, ಆ ಮಹತ್ವ ಉಳಿಬೇಕಾದ್ರೆ ಅವರು ಕಾಲು ಹಿಡಿಯಬೇಕು ಅಂತ ಗೊತ್ತಾಯಿತು, ಅದರಲ್ಲಿ ಏನೇನು ವಿಚಾರ ಇದೆ ಅಂತ ಗೊತ್ತಾಗಬೇಕಾ, ಮತ್ತೊಮ್ಮೆ ಪ್ರವಚನದಲ್ಲಿ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಂ ಅಸ್ತು. ಹಾ ಚೂರು ನಾನು ಸ್ವಲ್ಪ ಮರು ಜಾಸ್ತಿ ಅಲ್ವಾ, ಇಷ್ಟೆಲ್ಲ ಸೇರ್ಲಿಕ್ಕೆ ಕಾರಣ ಯಾರು? ವಾದರಾಜರು, ಹಯಗ್ರೀವ ದೇವರು ಅವರೇ ಮಾಡಿಸಿದ್ದು. ಯಾಕೆ ಮಾಡಿಸಿದ್ದು ಅಂದರೆ ಇಲ್ಲಿ ಸೇರಬೇಕಾದವರ ಎಲ್ಲ ಪ್ರಾರಂಭದಲ್ಲಿ ನಮ್ಮ ಅನುಗ್ರಹ ಪಡೆಯಬೇಕೆಂಬ ಒಂದು ಚೂರು ಪುಣ್ಯಭಾಗ ಕೂತಿದೆ ಅಂತ ಅವರ ಸಂಕಲ್ಪಕ್ಕೆ ಬಂದಿದೆ. ಅದಕ್ಕೆ ನಮ್ಮನ್ನೆಲ್ಲರನ್ನು ಇವತ್ತು ಇಲ್ಲಿ ಸೇರಿಸಿ ಇದು ನನ್ನಲ್ಲಿ ನಿಂತು ಅವರೇ ನುಡಿಸಿ ನಿಮ್ಮಲ್ಲಿ ನಿಂತು ಕೇಳಿಸಿದ್ರು. ಹೌದಾನೆ? ಆದರೆ ಆ ಯೋಗ್ಯತೆ ಅಂತ ಇದ್ದದ್ದಕ್ಕೆ ನಿಮ್ಮನ್ನ ಸೇರಿಸಿದರು, ನಿಮ್ಮನ್ನೆಲ್ಲ ಸೇರಿಸುವ ಯೋಗ್ಯತೆ ಇದ್ದದ್ದಕ್ಕೆ ಯಾವುದದು ಅಲ್ಲ, ಇದು ಯಾವ ಟ್ರಸ್ಟ್? ದ್ವೈತ ಸುಲಭ ಟ್ರಸ್ಟ್ ಅವರೇ ಮಾಡಿಸಿದ್ದು, ಅದರ ಮೂಲಕ ನಿಮ್ಮ ತಲೆಯಲ್ಲಿ ಹೊಕ್ಕು ಹೀಗೆ ಮಾಡಿಸಿದ್ದವರೇ. ಅದರಿಂದ ಮಾಡಿಸಿದ ಅವರಿಗೆ ಅವರು ಮಾಡಿಸಲಿಕ್ಕೆ ಕಾರಣವಾದ ನಿಮ್ಮ ಯೋಗ್ಯತೆಗೆ ನಮಸ್ಕಾರ ಭಗವಂತ. ವಿಶೇಷವಾಗಿ ನಿಮಗೆಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ದೊಡ್ಡವರ ಚಿಂತನೆ ಚೆಲ್ಲಿ ಹೋಗದೆ ತಲೆಯಲ್ಲಿ ಉಳಿದು ಅನುಭವಕ್ಕೆ ಬರುವ ಅಪರೂಪದ ಅವಕಾಶ ಭಗವಂತ ಕೊಟ್ಟಿದ್ದಾನೆ, ಅದು ಸಾರ್ಥಕ ಆಗುವಂತೆ ಮಾಡಲಿ. ಯಾಕೆಂದ್ರೆ ಬಿರಿಗಾಳಿ ಬಂದು ದೀಪವನ್ನ ಚೆಲ್ಲ ಹಾಕಿದಂತೆ ಎರಡು ಕಿವಿ ಎಂಬ ತೂತುಗಳಿಂದ ನಾನಾ ಬಿರಿಗಾಳಿ ಬಂದು ಈ ಒಳಗಿನ ಜ್ಞಾನದ ದೀಪವನ್ನ ಶಾಂತ ಮಾಡಿಬಿಡುತ್ತೆ. ಆ ಸಂಶಯದ ಬಿರುಗಾಳಿ ಕಿವಿಯ ಮೂಲಕ ಬಂದು ಒಳಗಿನ ಆಖ್ಯಾನದ ಜ್ಞಾನದ ದೀಪವನ್ನ ಶಾಂತ ಮಾಡದಂತೆ ವಾಯುದೇವರ ಪದಕ್ಕೆ ಬರುವಂತ ನಮ್ಮ ವಾದಿರಾಜರೇ ನಮ್ಮನ್ನ ಸಲಹಲಿ ಎಂಬಲ್ಲಿ ಶ್ರೀಕೃಷ್ಣ ಅರ್ಪಣಾ.